My burden is
ನನ್ನ ಭಾರ ಏನಪ್ಪಾ ಅಂದ್ರೆ
primarily this evening, this afternoon, something special.
ಈ ಸಮಯದಲ್ಲಿ ಒಂದು ವಿಶೇಷವಾದಂತಹ ಸಂದೇಶವನ್ನ ಹಂಚಿಕೊಳ್ಳುವುದಾಗಿದೆ.
For those whom we know, whom we come across,
ಮುಖ್ಯವಾಗಿ ನನಗೆ ಪರಿಚಿತರಾದ ಅಥವಾ ನಾವು ಭೇಟಿಯಾಗುವ ಜನರಲ್ಲಿ ಕೆಲವರು
who may not make it into the kingdom of God in the final day.
ಕೊನೆಯ ದಿನದಲ್ಲಿ ದೇವರ ರಾಜ್ಯಕ್ಕೆ ಸೇರದೆ ಇರಬಹುದಾದಂತ ಜನರಿಗಾಗಿ ಇರುವಂತ ಸಂದೇಶವನ್ನು ಹೊತ್ತು ತಂದಿದ್ದೇನೆ.
There's a song that families sometimes sing, will the circle be unbroken?
ಕೆಲವೊಮ್ಮೆ ಕುಟುಂಬಗಳು ಪ್ರಾರ್ಥನೆಗಾಗಿ ಒಟ್ಟಾಗಿ ಸೇರುವಾಗ ಹಾಡುವಂತ ಒಂದು ಹಾಡು ಈ ರೀತಿಯಾಗಿದೆ, ನಮ್ಮ ವೃತ್ತವು ತುಂಡಾಗದೆ ಪೂರ್ಣವಾಗಿ ಇರುತ್ತದೆಯೇ.
By and by, the sweet by and by, where the family all meeting together for family prayer, all the children there.
ಆ ದಿನದಲ್ಲಿ, ಆ ಮಧುರ ದಿನದಲ್ಲಿ ಎಂಬುವಂತ ಹಾಡು. ಈಗ ಕುಟುಂಬ ಪ್ರಾರ್ಥನೆಗಾಗಿ ಕುಟುಂಬವು ಸೇರುವಾಗ ಎಲ್ಲಾ ಮಕ್ಕಳು ಅಲ್ಲಿ ಸೇರುತ್ತಾರೆ.
And years later the children have grown up and left home, and then one day Christ comes.
ಅನೇಕ ವರ್ಷಗಳ ನಂತರ ಮಕ್ಕಳು ದೊಡ್ಡವರಾಗಿ ಮನೆ ಬಿಟ್ಟು ಹೋಗಿರುತ್ತಾರೆ, ನಂತರ ಒಂದು ದಿನ ಕ್ರಿಸ್ತನು ತಿರುಗಿ ಬರುತ್ತಾನೆ.
And there are gaps in that family. Some people are not converted, some people are not in God's kingdom.
ಆಗ ಕುಟುಂಬದಲ್ಲಿ ಬಿರುಕು ಏರ್ಪಟ್ಟಿರುತ್ತದೆ. ಕುಟುಂಬದ ಕೆಲವು ಸದಸ್ಯರು ಮಾನಸಾಂತರ ಹೊಂದಿರುವುದಿಲ್ಲ, ಅವರಲ್ಲಿ ಕೆಲವರು ದೇವರ ರಾಜ್ಯಕ್ಕೆ ಸೇರಿರುವುದಿಲ್ಲ.
So it's very important that we take this seriously.
ಇದನ್ನು ಗಂಭೀರವಾಗಿ ಪರಿಗಣಿಸುವಂತದ್ದು ಬಹಳ ಪ್ರಮುಖವಾಗಿದೆ.
In our immediate family, no one should be missing in the final day when Christ comes again.
ಕ್ರಿಸ್ತನು ತಿರುಗಿ ಬರುವ ಕೊನೆಯ ದಿನದಲ್ಲಿ ನಮ್ಮ ಸ್ವಂತ ಕುಟುಂಬವು ಅಲ್ಲಿ ಸೇರುವಾಗ ಅಲ್ಲಿ ಯಾರೂ ಕೂಡ ತಪ್ಪಿ ಹೋಗಬಾರದು.
And many of you are fortunate that you have
ನೀವೆಲ್ಲ ಧನ್ಯರು, ಯಾಕಂದ್ರೆ
understood these truths when your children are small or recently married.
ನೀವು ಧನ್ಯರು ಏಕೆಂದರೆ ನಿಮ್ಮ ಮಕ್ಕಳು ಚಿಕ್ಕವರಾಗಿದ್ದಾರೆ ಅಥವಾ ನೀವು ಇತ್ತೀಚೆಗೆ ಮದುವೆಯಾಗಿದ್ದೀರಿ ಮತ್ತು ನೀವು ಈ ಸತ್ಯಾಂಶವನ್ನು ಈಗಲೇ ಅರ್ಥ ಮಾಡಿಕೊಂಡಿದ್ದೀರಿ.
I'm very thankful that I understood this before I got married.
ನಾನು ಕೃತಜ್ಞತನಾಗಿದ್ದೇನೆ, ಯಾಕಂದ್ರೆ ಮದುವೆ ಆಗುವ ಮುನ್ನವೇ ನಾನು ಈ ಸತ್ಯವನ್ನು ಅರ್ಥ ಮಾಡಿಕೊಂಡಿದ್ದೆ.
So that I was, my burden was that every one of my
ನನ್ನ ಭಾರ ಏನಪ್ಪಾ ಅಂತಂದ್ರೆ
children should be in God's kingdom and be useful to God while they're on earth.
ನನ್ನ ಎಲ್ಲಾ ಮಕ್ಕಳು ದೇವರ ರಾಜ್ಯಕ್ಕೆ ಬಾಧ್ಯರಾಗಿರಬೇಕು, ಇಹಲೋಕದಲ್ಲಿದ್ದಾಗ ದೇವರಿಗೆ ಪ್ರಯೋಜನಕಾರಿಯಾಗಿರಬೇಕು.
That should be our burden for every one of our children.
ನಮ್ಮ ಎಲ್ಲಾ ಮಕ್ಕಳಿಗಾಗಿ ನಾವು ಈ ರೀತಿಯ ಭಾರವನ್ನೇ ಹೊಂದಿಕೊಂಡಿರಬೇಕು.
Sometimes we take so many things for granted. I find that with many
ಕೆಲವೊಮ್ಮೆ ನಾವು ಅನೇಕ ಸಂಗತಿಗಳನ್ನು ಸಮ್ಮತಿಸಿಕೊಳ್ಳುತ್ತೇವೆ. ಇದನ್ನ ನಾನು ಅನೇಕ ವಿಶ್ವಾಸಿಗಳಲ್ಲಿ ಕಂಡುಕೊಂಡಿದ್ದೇನೆ.
They don't believe that Jesus meant what he said. It's amazing.
ಯೇಸು ಹೇಳಿದ್ದು ಅರ್ಥಪೂರ್ಣವಾಗಿದ್ದು ಎಂಬುದನ್ನ ಅನೇಕ ವಿಶ್ವಾಸಿಗಳು ನಂಬೋದಿಲ್ಲ. ಇದು ಒಂದು ವಿಸ್ಮಯ.
You know, in India we have newspapers and in different languages.
ಭಾರತ ದೇಶದಲ್ಲಿ ಅನೇಕ ವಾರ್ತಾ ಪತ್ರಿಕೆಗಳು ಬೇರೆ ಬೇರೆ ಭಾಷೆಗಳಿಂದ ಮುದ್ರಣಗೊಂಡಿರುತ್ತವೆ.
And I've seen many of those newspapers in different languages. Almost every day there'll be a obituary.
ಆ ವಾರ್ತಾ ಪತ್ರಿಕೆಗಳಲ್ಲಿ ಸಾಮಾನ್ಯವಾಗಿ ಪ್ರತಿದಿನವೂ ಒಂದಲ್ಲ ಒಂದು ಶ್ರದ್ಧಾಂಜಲಿ ಪ್ರಕಟವಾಗುತ್ತದೆ.
Obituary, for those of you who don't know, is
ಪತ್ರಿಕೆಯ ಒಂದು ಭಾಗದಲ್ಲಿ ಅದು ಪ್ರಕಟವಾಗಿರುತ್ತದೆ. ನಿಮ್ಮಲ್ಲಿ ಅನೇಕರಿಗೆ ಶ್ರದ್ಧಾಂಜಲಿ ಎಂಬುವಂತದ್ದು ಗೊತ್ತಿಲ್ಲ ಅಂದ್ರೆ
they describe where about a person's death when he was born and when he died.
ಶ್ರದ್ಧಾಂಜಲಿ ಅಂತಂದ್ರೆ ಒಬ್ಬ ವ್ಯಕ್ತಿಯ ಸಾವಿನ ಕುರಿತು ಅಲ್ಲಿ ಪ್ರಕಟವಾಗಿರುತ್ತದೆ, ಆತನು ಯಾವಾಗ ಹುಟ್ಟಿದ, ಎಲ್ಲಿ ಸತ್ತ ಎಂಬುವಂತ ವಿಷಯಗಳು.
And very often it doesn't matter what their religion is, whether they are Christians or Hindus or Muslims or anybody.
ಅವರ ಧರ್ಮ ಯಾವುದಾದರೂ ಕೂಡ ಆಗಿರಬಹುದು, ಕ್ರೈಸ್ತನಾಗಿರಬಹುದು, ಮುಸಲ್ಮಾನ ಆಗಿರಬಹುದು ಅಥವಾ ಹಿಂದೂ ಕೂಡ ಆಗಿರಬಹುದು.
It will be written very often at the bottom, they are now at the feet of the Lord. Everyone.
ಅಲ್ಲಿ ಕೆಳಗಡೆ ಬರೆದಿರತ್ತೆ, ಇವರುಗಳು ಈಗ ಕರ್ತನ ಪಾದದ ಬಳಿಯಲ್ಲಿ ಇದ್ದಾರೆ ಎಂಬುದಾಗಿ ಪ್ರತಿಯೊಬ್ಬರು.
Nowhere do you describe, no one is mentioned as he's gone to hell. Or we don't know where he is.
ಯಾರು ಕೂಡ ನಮೂದಿಸಿರುವುದಿಲ್ಲ ಆತನು ಎಲ್ಲಿ ಹೋದ, ನರಕಕ್ಕೆ ಹೋದ ಎಂಬುದಾಗಿ.
Every one of those obituary columns are absolutely certain, whatever religion they are. They are in the presence of the Lord.
ಪ್ರತಿಯೊಬ್ಬರ ವಿಷಯವಾಗಿ ಶ್ರದ್ಧಾಂಜಲಿ ಪ್ರಕಟವಾಗಿರುತ್ತದೆ. ಅವರ ಧರ್ಮ ಯಾವುದೇ ಆಗಿರಬಹುದು, ಅವರು ಕರ್ತನ ಸಮ್ಮುಖದಲ್ಲಿದ್ದಾರೆ ಎಂಬುದಾಗಿ ಬರೆಯಲ್ಪಟ್ಟಿರುತ್ತದೆ.
I don't agree with that. Either Jesus' words are true or they are false. And if Jesus' words are true,
ನಾನು ಅದನ್ನು ಒಪ್ಪಿಕೊಳ್ಳೋದಿಲ್ಲ. ಒಂದು ಯೇಸು ಸ್ವಾಮಿ ಮಾತು ಸುಳ್ಳಾಗಿರಬೇಕು ಇಲ್ಲ ನಿಜ ಆಗಿರಬೇಕು. ಯೇಸು ಸ್ವಾಮಿಯ ಮಾತು ನಿಜವಾಗಿದೆ.
And the words of the Holy Spirit in Scripture are true. Many of those people are not in the presence of the Lord.
ಸತ್ಯ ವೇದದಲ್ಲಿನ ಪವಿತ್ರಾತ್ಮನ ವಾಕ್ಯಗಳು ಅಥವಾ ಮಾತುಗಳು ಸತ್ಯವಾಗಿದೆ. ಇಲ್ಲಿ ಪ್ರಕಟಗೊಂಡಂತ ಅನೇಕ ಜನರು ಕರ್ತನ ಸಮ್ಮುಖದಲ್ಲಿ ಇರುವುದಿಲ್ಲ.
ಬಿಕಾಸ್ ಜೀಸಸ್ ಸೆಡ್ ವೆರಿ ಕ್ಲಿಯರ್ಲಿ when he told the disciples to go and preach the gospel,
yakandare yesu spashtavagi illi helidare tamma shishyandirige hogi suvarthe sariri embudagi heluvaga,
in all the world he said in mark 16 go and preach the gospel to all creation. mark 16:15
marka 16 ne adhyaya 15 ne vachanadalli yesu ee ritiyagi helidaru neevu lokada ella kadege hogi jagattigella suvartheyanna sariri embudagi.
And my dear brothers and sisters, that is a commission that comes to us.
Nanna priya sahodara mattu sahodariyare, ee ondu aagneyu namma bali kuda barutade.
We must be burdened about those we know who are not converted.
Namage parichitariruvanta parivartane hondade iruvantavara bagge naavu baravullavaragirabeku.
Those who are close to us, we don't have to think of every Tom, Dick and Harry that we know in the office or anywhere. Those who are close to us, relatives.
Hagant bere bere kade iruvanta mattu kacheriyalliruvanta ಜನರ ಬಗ್ಗೆ ಅನ್ನುವುದಕ್ಕಿಂತ ನಮಗೆ ಹತ್ತಿರವಾದಂತಹ ಸಂಬಂಧಿಗಳ ಬಗ್ಗೆ ನಾವು ಭಾರವುಳ್ಳವರಾಗಿರಬೇಕು.
Those who are very close friends of ours, go into all the world and preach the gospel to every creature.
ನಮ್ಮ ಆತ್ಮೀಯ ಸ್ನೇಹಿತರು ಕೂಡ ಇರಬಹುದು, ಸಮಸ್ತ ಲೋಕಕ್ಕೆ ಹೋಗಿ ಎಲ್ಲಾ ಸೃಷ್ಟಿಗೆ ಸುವಾರ್ತೆಯನ್ನು ಸಾರಿರಿ ಎಂಬುದಾಗಿ ಯೇಸು ಹೇಳಿದರು.
He who has believed and has been baptized will be saved.
ನಂಬಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು.
But he who does not believe, baptism is not mentioned there, will be condemned.
ನಂಬದೆ ಹೋಗುವವನು ದೀಕ್ಷಾಸ್ನಾನ ಎಂಬುದಾಗಿ ಅಲ್ಲಿ ನಮೂದಿಸಿಲ್ಲ, ಆತನು ದಂಡನೆಗೆ ಗುರಿಯಾಗುವನು ಎಂಬುದಾಗಿದೆ.
That's clear. To me, it's just there's going to be a division. And
ಅಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಒಂದು ಅಲ್ಲಿ ವಿಭಾಗಿಸುವಿಕೆ ಅನ್ನುವಂಥದ್ದು ಏರ್ಪಡುತ್ತದೆ.
I don't want to get a surprise in the final day about we know our own families.
ಕೊನೆ ದಿನದಲ್ಲಿ ನಾನು ಆಶ್ಚರ್ಯಕ್ಕೆ ಒಳಗಾಗಬಾರದು, ನಮ್ಮ ಸ್ವಂತ ಕುಟುಂಬವು
and God's kingdom, but we need to have a burden for those whom the Lord has allowed to come to know us.
ದೇವರ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ ಎಂಬುದಾಗಿ ನಮಗೆ ಗೊತ್ತಿದೆ, ಆದರೆ ನಮ್ಮನ್ನು ಅರಿತುಕೊಳ್ಳುವಂತೆ ಕರ್ತನು ಅನುಮತಿಸಿದಂತವರ ವಿಷಯವಾಗಿ ನಾವು ಭಾರವುಳ್ಳವರಾಗಿರಬೇಕು.
And many I think of many believers as well who
ಅನೇಕ ವಿಶ್ವಾಸಿಗಳು ಕೂಡ
do not realize the truth of words like this. They say, well, I've accepted the Lord.
ಈ ರೀತಿಯ ವಾಕ್ಯವನ್ನು ಗ್ರಹಿಸಿಕೊಳ್ಳುವುದಿಲ್ಲ, ಅವರು ಹೇಳುತ್ತಾರೆ ನಾನು ಕರ್ತನನ್ನ ಸ್ವೀಕಾರ ಮಾಡಿಕೊಂಡಿದ್ದೇನೆ ಎಂಬುದಾಗಿ.
But it says in Hebrews chapter 3 and verse 14 that we become partakers of Christ.
ಆದರೆ ಇಬ್ರಿಯ 3ನೇ ಅಧ್ಯಾಯ 14ನೇ ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಕ್ರಿಸ್ತನಲ್ಲಿ ನಾವು ಪಾಲುಗಾರರಾಗಿದ್ದೇವಲ್ಲ ಎಂಬುದಾಗಿ.
If we hold fast the beginning of our confidence firm until the end.
ಮೊದಲಿಂದಿರುವ ಭರವಸವನ್ನು ಅಂತ್ಯದವರೆಗೆ ದೃಢವಾಗಿ ಹಿಡಿದುಕೊಳ್ಳುವ ಪಕ್ಷಕ್ಕೆ ಎಂಬುದಾಗಿ ಅಲ್ಲಿ ಹೇಳುತ್ತದೆ.
There's a big capital IF.
ಅಲ್ಲಿ ದೊಡ್ಡ ಅಕ್ಷರ ಈ ರೀತಿಯಾಗಿ ಬರುತ್ತದೆ, ಪಕ್ಷಕ್ಕೆ ಅಥವಾ ಒಂದು ವೇಳೆ ಎಂಬುದಾಗಿ.
If that means what about read it the other way? If we do not hold fast.
ನಾವು ಈ ರೀತಿಯಾಗಿ ಹೇಳಬಹುದಾದಲ್ಲಿ ಒಂದು ವೇಳೆ ನಾವು ದೃಢವಾಗಿ ಹಿಡಿದುಕೊಳ್ಳದಿದ್ದರೆ.
The beginning of our assurance, what we started off our Christian life, firm until the end, we will not be partakers of Christ, finally.
ಮೊದಲಿಂದಿರುವ ಭರವಸವನ್ನು ಅಂದರೆ ಕ್ರೈಸ್ತತ್ವವನ್ನು ನಾವು ಹೇಗೆ ಪ್ರಾರಂಭಿಸಿದೆವಲ್ಲ ಅದನ್ನು ದೃಢವಾಗಿ ಹಿಡಿದುಕೊಳ್ಳಲಿಲ್ಲ ಅಂತಂದ್ರೆ ನಾವು ಕ್ರಿಸ್ತನಲ್ಲಿ ಪಾಲುಗಾರರಾಗಿರುವುದಿಲ್ಲ ಅಂತಿಮವಾಗಿ.
To me that's crystal clear. So we need to make sure that
ಅದು ನನಗೆ ಸ್ಪಷ್ಟವಾದ ವಿವರಣೆಯಾಗಿದೆ. ನಾವು ನಿಶ್ಚಯಪಡಿಸಿಕೊಳ್ಳಬೇಕು ಏನಂತ ಅಂದ್ರೆ,
we are going to end up in God's kingdom and those we love are going to be in God's kingdom and our children will also be there.
ಕೊನೆಯದಾಗಿ ನಾವು ದೇವರ ರಾಜ್ಯಕ್ಕೆ ಸೇರಿಕೊಳ್ಳುತ್ತೇವೆ, ನಾವು ಪ್ರೀತಿಸುವಂತವರು ಕೂಡ ಅಲ್ಲಿರುತ್ತಾರೆ, ನಮ್ಮ ಮಕ್ಕಳು ಕೂಡ ದೇವರ ರಾಜ್ಯದಲ್ಲಿ ಇರುತ್ತಾರೆ.
We have to think of verses like this that warn us. We read in Hebrews 9 and verse
ಈ ರೀತಿಯ ವಚನಗಳನ್ನು ನಾವು ಯೋಚಿಸುವಾಗ ಇಂತಹ ವಚನಗಳು ನಮ್ಮನ್ನು ಎಚ್ಚರಪಡಿಸುತ್ತವೆ. ನಾವು ಓದಿಕೊಳ್ಳುತ್ತೇವೆ ಇಬ್ರಿಯ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನವು ಈ ರೀತಿಯಾಗಿ ಹೇಳುತ್ತದೆ, ಒಂದೇ ಸಾರಿ ಸಾಯುವುದು ಮನುಷ್ಯರಿಗೆ ನೇಮಕವಾಗಿದೆ ಎಂಬುದಾಗಿ.
ಅಂಡ್ ಆಫ್ಟರ್ ದಿಸ್ ಜಜ್ಮೆಂಟ್. Now the Roman Catholic Church has taught for years, for centuries.
ಆಮೇಲೆ ನ್ಯಾಯ ತೀರ್ಪು ಎಂಬುದಾಗಿ ಅಲ್ಲಿ ವಿವರಿಸಲ್ಪಟ್ಟಿದೆ. ರೋಮನ್ ಕ್ಯಾಥೋಲಿಕ್ ಸಭೆಯು ಅನೇಕ ವರ್ಷಗಳಿಂದ, ಹಲವು ಶತಮಾನಗಳಿಂದ,
there is a place called purgatory where people go and then
ಶುದ್ಧೀಕರಣದ ಸ್ಥಳ ಅಥವಾ ಪರ್ಗೇಟರಿ ಎಂಬ ಸ್ಥಳದ ಬಗ್ಗೆ ಬೋಧಿಸುತ್ತಾ ಬಂದಿದೆ.
You give money to the church here and pray and those souls will gradually move out of purgatory and slowly find their way into God's kingdom.
ಸತ್ತವರು ಅಲ್ಲಿಗೆ ಹೋಗಿ ಸೇರುತ್ತಾರೆ ಮತ್ತು ನೀವು ಈ ಕ್ಯಾಥೋಲಿಕ್ ಸಭೆಗೆ ಹಣ ಕೊಡುವುದಾದರೆ ಆ ಆತ್ಮಗಳು ನಿಧಾನವಾಗಿ ಅಲ್ಲಿಂದ ಮುಂದುವರೆದು ದೇವರ ರಾಜ್ಯವನ್ನು ಕೊನೆಗೆ ಪ್ರವೇಶಿಸುತ್ತವೆ ಎಂಬುದಾಗಿ.
That is absolute heresy. That's not in scripture. Jesus never said that.
ಇದು ದೇವ ನಿಂದನೆಯ ದುರ್ಬೋಧನೆಯಾಗಿದೆ. ಇದು ಸತ್ಯವೇದದಲ್ಲಿ ನಮ್ಮದಾಗಿಲ್ಲ. ಯೇಸು ಆ ರೀತಿಯಾಗಿ ಹೇಳೇ ಇಲ್ಲ.
There's one clear example of what happens after death in a true story. A true story.
ಒಂದು ಸ್ಪಷ್ಟವಾದ ಉದಾಹರಣೆ ಏನಪ್ಪಾ ಅಂತಂದ್ರೆ ಮರಣದ ನಂತರ ಏನಾಗುತ್ತದೆ ಎಂಬುವಂತ ಒಂದು ನಿಜವಾದ ಕತೆ ಇಲ್ಲಿ ಇದೆ.
Of what happened when two people died. Luke chapter 16, we read about, you know the story of the rich man and Lazarus.
ಇಬ್ಬರು ವ್ಯಕ್ತಿಗಳು ಸತ್ತ ನಂತರ ಏನಾಗುತ್ತೆ ಎಂಬುದಾಗಿ ಲೂಕ 16ನೇ ಅಧ್ಯಾಯದಲ್ಲಿ ಐಶ್ವರ್ಯವಂತನು ಮತ್ತು ಲಾಜರನ ಕುರಿತು ಕಥೆ ನಿಮಗೆ ಗೊತ್ತಿದೆ.
They were both Jewish people, they were both descendants of Abraham.
ಇವರಿಬ್ಬರು ಯಹೂದ್ಯರು, ಇಬ್ಬರು ಅಬ್ರಹಾಮನ ಸಂತತಿಯವರು.
Isaac and Jacob, they were true Israelites, they were circumcised, they were attending the.
ಇವರು ಇಸಾಕ ಮತ್ತು ಯಾಕೋಬನ ಸಂತತಿಯವರು ಆಗಿದ್ದರು. ಐಶ್ವರ್ಯವಂತ ಮತ್ತು ಲಾಜರ ಇಬ್ಬರು ಸುನ್ನತಿಯನ್ನ ಮಾಡಿಸಿಕೊಂಡಿದ್ದರು.
But we read that as soon as that rich man died,
ಇಬ್ಬರು ಕೂಡ ಸಭೆಗಳಿಗೆ ಹಾಜರಾಗುತ್ತಿದ್ದರು. ಆದರೆ ನಾವು ಓದುತ್ತೇವೆ ಆ ಐಶ್ವರ್ಯವಂತನು ಸತ್ತ ತಕ್ಷಣ
despite his having visited the synagogue every Saturday and probably knowing the scriptures, he went to hell immediately.
ಆತನು ಪ್ರತಿ ಶನಿವಾರ ಸಭೆಗೆ ಹಾಜರಾಗುತ್ತಿದ್ದನು, ಉಪದೇಶಗಳನ್ನು ಅರಿದು ಕುಡಿದಿದ್ದನು, ಆದರೆ ಸತ್ತ ತಕ್ಷಣವೇ ನರಕದಲ್ಲಿ ಬಿದ್ದಿದ್ದನು.
ಬಿಫೋರ್ ದ ಡಾಕ್ಟರ್ ಕುಡ್ ಸರ್ಟಿಫೈ ದಟ್ ಈಸ್ ಡೆಡ್, ದ ಮ್ಯಾನ್ ವಾಸ್ ಇನ್ ಹೆಲ್.
ವೈದ್ಯರು ಪ್ರಮಾಣೀಕರಿಸುವ ಮೊದಲೇ ಈ ಮನುಷ್ಯನು ನರಕದಲ್ಲಿ ಬಿದ್ದಿದ್ದನು.
ಅಂಡ್ ದ ನೆಕ್ಸ್ಟ್ ಡೇ ವೆನ್ ಹಿಸ್ ಫ್ಯೂನರಲ್ ವಾಸ್ ಬೀಯಿಂಗ್ ಕಂಡಕ್ಟೆಡ್ ಅಂಡ್ ಆಲ್ ದ ರಾಬೈಸ್ ಅಂಡ್ ಆಲ್ ವರ್ ಪ್ರೇಸಿಂಗ್ ಹಿಮ್ ಫಾರ್ ವಾಟ್ ಎ ವಂಡರ್ಫುಲ್ ಮ್ಯಾನ್ ಹಿ ಇಸ್.
ಆದರೆ ಮಾರನೇ ದಿನ ಆತನ ಅಂತ್ಯಕ್ರಿಯೆಗೆ ಅನೇಕ ರಬ್ಬಾಯಿಗಳು ಬಂದು ಆತನು ಎಂತಹ ದೊಡ್ಡ ವ್ಯಕ್ತಿ ಎಂಬುದಾಗೆಲ್ಲ ಹೊಗಳುತ್ತಿದ್ದರು.
ಅಂಡ್ ಸೇಯಿಂಗ್ ದಟ್ ಹಿ ಇಸ್ ಅಟ್ ದ ಫೀಟ್ ಆಫ್ ದ ಲಾರ್ಡ್, ಹಿ ವಾಸ್ ಬರ್ನಿಂಗ್ ಇನ್ ಹೆಲ್.
ಆತನು ಕರ್ತನ ಪಾದದ ಬಳಿಯಲ್ಲಿದ್ದಾನೆ ಎಂಬುದಾಗೆಲ್ಲ ಹೇಳುತ್ತಿದ್ರು. ಆದರೆ ಆತನು ನರಕದಲ್ಲಿ ಬಿದ್ದು ಉರಿಯುತ್ತಿದ್ದನು.
ಅಂಡ್ ದಟ್ ಪೂರ್ ಬೆಗರ್ ಲಾಜರಸ್ ಹೂ ನೋಬಡಿ ಕೇರ್ಡ್ ಫಾರ್. There's not mention of anything. It says about.
ಆದರೆ ಭಿಕ್ಷುಕನಾದ ಲಾಜರನ ಕುರಿತು ಇಲ್ಲಿ ಏನೂ ನಮ್ಮದಾಗಿಲ್ಲ. ಆತನ ವಿಷಯವಾಗಿ ಅಲ್ಲಿ ಯಾರೂ ಕೂಡ ಕಾಳಜಿ ವಹಿಸಿಲ್ಲ.
These two people in Luke 16 that the rich man died and he was buried. It's mentioned there, Luke 16:22.
ಲೂಕ 16ನೇ ಅಧ್ಯಾಯ 22ನೇ ವಚನದಲ್ಲಿ ಈ ರೀತಿಯಾಗಿ ಹೇಳಿದೆ, ಐಶ್ವರ್ಯವಂತನು ಸತ್ತನು ಮತ್ತು ಹೂಣಲ್ಪಟ್ಟನು ಎಂಬುದಾಗಿ.
But about Lazarus's death, there's no mention about his burial at all. What happened to him?
ಆದರೆ ಲಾಜರನು ಸತ್ತಾಗ ಆತನನ್ನು ಹೂಣಲ್ಪಟ್ಟಿರುವ ಬಗ್ಗೆ ಇಲ್ಲಿ ನಮೂದೇ ಆಗಿಲ್ಲ. ಹಾಗಾದ್ರೆ ಏನಾಯ್ತಲ್ಲ ಅವನಿಗೆ?
Nobody cared for him. Somebody probably took his body up and threw it into the.
ಯಾರು ಕೂಡ ಆತನ ವಿಷಯವಾಗಿ ಕಾಳಜಿ ವಹಿಸಿಲ್ಲ. ಒಂದು ವೇಳೆ ಆತನ ದೇಹವನ್ನ ಕೆಲವರು ತೆಗೆದುಕೊಂಡು ಹೋಗಿ
some waste ground somewhere and threw some mud over it. That was it. But it says the angels, Luke 16:22, carried him into paradise.
ಯಾವುದೋ ಒಂದು ಜಾಗದಲ್ಲಿ ಆ ದೇಹವನ್ನ ಬಿಸಾಕಿ ಅದರ ಮೇಲೆ ಮಣ್ಣು ಹಾಕಿರಬಹುದು. ಲೂಕ 16ನೇ ಅಧ್ಯಾಯ 22ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ದೇವದೂತರು ಆತನನ್ನ ತೆಗೆದುಕೊಂಡು ಪರದೇಶಕ್ಕೆ ಒಯ್ದರು ಎಂಬುದಾಗಿ.
So, this is the only place in the Gospels where Jesus clearly says of what happened to two people.
ಸುವಾರ್ತೆಗಳ ಇದೊಂದೇ ಭಾಗದಲ್ಲಿ ಯೇಸು ಸ್ಪಷ್ಟವಾಗಿ ಹೇಳಿದ್ದಾರೆ ಇಬ್ಬರು ವ್ಯಕ್ತಿಗಳು ಸತ್ತ ನಂತರ ಏನಾಗುತ್ತೆ ಅಂತ.
Immediately after they died, and it had nothing to do with.
ಈ ಇಬ್ಬರು ವ್ಯಕ್ತಿಗಳು ಸತ್ತ ನಂತರ
doctrinal differences. This rich man and Lazarus believed exactly the same doctrine.
ಸಿದ್ಧಾಂತಗಳ ವ್ಯತ್ಯಾಸದ ಕುರಿತು ಏನು ಮಾಡಲಿಕ್ಕಾಗಲಿಲ್ಲ. ಐಶ್ವರ್ಯವಂತನು ನಂಬಿಕೊಂಡಿದ್ದ ಸಿದ್ಧಾಂತವನ್ನೇ ಲಾಜರನು ನಂಬಿದ್ದನು.
They believed in the God who delivered the Israelites from.
ಅವರು ಈ ರೀತಿಯಾಗಿ ನಂಬಿದ್ದರು, ದೇವರು ಇಸ್ರಾಯೇಲರನ್ನ ಬಿಡಿಸಿದರು ಎಂಬುದಾಗಿ.
Egypt and they were God's people and all that. But
ಐಗುಪ್ತದಿಂದ ದೇವ ಜನರನ್ನ ಬಿಡಿಸಿದರು ಎಂಬುದಾಗಿ ನಂಬಿದ್ದರು.
One of those persons who thought himself to be God's people ended up in hell. And he
ತಾನು ಕೂಡ ದೇವ ಜನ ಎಂಬುದಾಗಿ ಎಣಿಸಲ್ಪಟ್ಟಂತ ಮನುಷ್ಯನು ನರಕದಲ್ಲಿ ಕೊನೆಗಂಡಿದ್ದನು ಮತ್ತು ಆತನು
ಹ್ಯಾಸ್ ಬೀನ್ ಬರ್ನಿಂಗ್ ಇನ್ ಹೆಲ್ ಫಾರ್ ದ ಲಾಸ್ಟ್ 2000 ಇಯರ್ಸ್.
ಕಳೆದ 2000 ವರ್ಷಗಳಿಂದ ನರಕದಲ್ಲಿ ಉರಿಯುತ್ತಿದ್ದಾನೆ.
Don't forget that. And he is still crying out for water.
ಅದನ್ನು ಯಾವತ್ತೂ ಮರಿಬೇಡ್ರಿ. ಇನ್ನೂ ಕೂಡ ಆತನು ನೀರಿಗಾಗಿ ಗೋಗರಿಯುತ್ತಿದ್ದಾನೆ, ಅಳುತ್ತಿದ್ದಾನೆ.
It's only his soul, but he feels it. And can you think of all the regret he has? ದಿ ಆಪರ್ಚುನಿಟೀಸ್ ಹಿ ಹ್ಯಾಸ್,
ಅಲ್ಲಿ ಆತನ ಪ್ರಾಣವು ಮಾತ್ರ ಇರುತ್ತದೆ, ಆದರೆ ಆತನು ಆ ಉರಿಯನ್ನು ಅನುಭವಿಸುತ್ತಾನೆ. ಆತನಿಗಿದ್ದಂತ ಅವಕಾಶಗಳ ಕುರಿತು, ಆತನ ಮರುಗುವಿಕೆಯ ಕುರಿತು ನೀವು ಯೋಚಿಸುತ್ತೀರಾ?
ಆನ್ ಅರ್ತ್ ದಟ್ ಹಿ ಮಿಸ್ಡ್ ಔಟ್ ಆನ್ ಅಂಡ್ ಈಸ್ ಕನ್ಸರ್ನ್ಡ್ ಅಬೌಟ್ ಹಿಸ್ ಬ್ರದರ್ಸ್.
ಈ ಲೋಕದಲ್ಲಿ ಆತನು ಅವನ್ನೆಲ್ಲ ತಪ್ಪಿಸಿಕೊಂಡನು, ಈಗ ತನ್ನ ಸಹೋದರರ ಕುರಿತು ನೆನೆಸುತ್ತಾನೆ.
ಹಿ ಸೇಸ್ ಟೆಲ್ ಸನ್ ಲಾಜರಸ್, ಬಿಕಾಸ್,
ಮತ್ತು ಲಾಜರ್ ನನ್ನು ಕೂಡ ನೆನೆಸುತ್ತಾನೆ.
ಹಿ ಸೇಸ್ ಇನ್ ಲೂಕ್ 16 ವರ್ಸ್ 28, ಐ ಗಾಟ್ 5 ಬ್ರದರ್ಸ್.
ಲೂಕ 16ನೇ ಅಧ್ಯಾಯ 28ನೇ ವಚನದಲ್ಲಿ ಆತನು ಹೇಳುತ್ತಾನೆ, ನನಗೆ 5 ಮಂದಿ ಸಹೋದರರಿದ್ದಾರೆ ಎಂಬುದಾಗಿ.
ಪ್ಲೀಸ್ ಲೆಟ್ ಲಾಜರಸ್ ಗೋ ಅಂಡ್ ವಾರ್ನ್ ದೆಮ್, ಬಿಕಾಸ್ they with warn them.
ಲಾಜರನನ್ನು ಅವರ ಬಳಿ ಕಳುಹಿಸಿಕೊಟ್ಟು ಅವರನ್ನ ಎಚ್ಚರಿಸುವಂತೆ ಕೇಳಿಕೊಳ್ಳುತ್ತಾನೆ.
ಸೊ ದಟ್ ದೇ ಡೋಂಟ್ ಕಮ್ ಟು ದಿಸ್ ಪ್ಲೇಸ್ ಆಫ್ ಟಾರ್ಮೆಂಟ್. ಅಬ್ರಹಾಮ್ ಸೇಡ್ ನೋ, ದೇ ಗಾಟ್ ದಿ ಬೈಬಲ್.
ಅವರು ಈ ಯಾತನೆಯ ಸ್ಥಳಕ್ಕೆ ಬಾರದಿರಲಿ ಎಂಬುದಾಗಿ ಹೇಳುವಾಗ ಅವರ ಬಳಿ ಧರ್ಮಶಾಸ್ತ್ರವು ಗ್ರಂಥವು ಇದೆಯಲ್ಲ ಎಂಬುದಾಗಿ ಅಬ್ರಹಾಮನ್ ಹೇಳುತ್ತಾನೆ.
ಅಬ್ರಹಾಮ್ಸ್ ಆನ್ಸರ್ ಇಸ್ ದೇ ಹ್ಯಾವ್ ಗಾಟ್ ದಿ ಬೈಬಲ್.
ಇದು ಅಬ್ರಹಾಮನ ಉತ್ತರವಾಗಿತ್ತು, ಅವರ ಬಳಿ ಸತ್ಯವೇದವು ಅಂದರೆ ಗ್ರಂಥಗಳು ಇದೆಯಲ್ಲ ಎಂಬುದಾಗಿ.
ಲೂಕ್ 16:29, ಲೆಟ್ ದಮ್ ರೀಡ್ ದಿ ಬೈಬಲ್.
ಲೂಕ 16:29 ಅಬ್ರಹಾಮನು ಈ ರೀತಿ ಹೇಳುತ್ತಾನೆ, ಅವರು ಅವುಗಳನ್ನು ಕೇಳಲಿ ಓದಿಕೊಳ್ಳಲಿ ಎಂಬುದಾಗಿ.
ಲೆಟ್ ದಮ್ ಹಿಯರ್ ವಾಟ್ God's word says. There's no need for any angel or man to go back.
ದೇವರು ಹೇಳುವಂತದ್ದನ್ನು ಅವರು ಕೇಳಿಕೊಳ್ಳಲಿ, ಯಾವ ದೇವದೂತನಾಗಲಿ ಮನುಷ್ಯನಾಗಲಿ ಹೋಗಿ ಹೇಳುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುತ್ತಾನೆ.
After death to warn them, hey fellas, you know what the Bible says is true.
ಕೇಳಿರಿ, ಸತ್ಯವೇದ ಹೇಳುವಂತದ್ದು ಸತ್ಯ ಎಂಬುದಾಗಿ ಎಚ್ಚರಿಸುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳುತ್ತಾನೆ.
There's an eternal hell, there's an eternal heaven. There's no need for that. If they don't believe the Bible,
ನಿತ್ಯತ್ವದ ನರಕ ಇದೆ, ನಿತ್ಯತ್ವದ ಪರಲೋಕ ಇದೆ ಎಂಬುದಾಗಿ ಎಚ್ಚರಿಸುವ ಅವಶ್ಯಕತೆ ಇಲ್ಲ. ಅವರು ಸತ್ಯವೇದವನ್ನು ನಂಬಲಿಲ್ಲ ಅಂದ್ರೆ
they will not, no matter what whoever comes and tells them, they'll not believe. But he said in verse 30,
ಯಾರು ಬಂದು ಏನೇ ಹೇಳಿದ್ರು ಅವರು ನಂಬೋದಿಲ್ಲ ಎಂಬುದಾಗಿ ಹೇಳುತ್ತಾನೆ ಅಬ್ರಹಾಮನು. 30ನೇ ವಚನದಲ್ಲಿ ಈ ರೀತಿ ಹೇಳುತ್ತಾನೆ.
Now listen to this. This rich man finally understands.
ಕೇಳಿಸಿಕೊಳ್ಳ್ರಿ ಇದನ್ನ. ಈ ಐಶ್ವರ್ಯವಂತನು ಕಡೆಯದಾಗಿ ಇದನ್ನು ಅರ್ಥ ಮಾಡಿಕೊಂಡನು.
ವೈ ಹಿ ಇಸ್ ಇನ್ ಹೆಲ್,
ತಾನು ನರಕದಲ್ಲಿ ಯಾಕೆ ಬಿದ್ದಿದ್ದೇನೆ ಎಂಬುದಾಗಿ.
ಲಿಸನ್ ಟು ದ ಗಾಸ್ಪಲ್ ಬೀಂಗ್ ಪ್ರೀಚ್ಡ್ ಫ್ರಮ್ ಹೆಲ್.
ನರಕದಿಂದ ಆ ಐಶ್ವರ್ಯವಂತನು ಬೋಧಿಸುವ ಸುವಾರ್ತೆಯನ್ನ ಕೇಳಿಸಿಕೊಳ್ಳಿರಿ.
ಅಬ್ರಹಾಮ್, ಇಫ್ someone goes from the dead to preach to them, then they will repent.
ಐಶ್ವರ್ಯವಂತನು ಈ ರೀತಿಯಾಗಿ ಹೇಳುತ್ತಾನೆ, ಅಬ್ರಹಾಮನೆ, ಸತ್ತವರ ಕಡೆಯಿಂದ ಒಬ್ಬನು ಅವರ ಬಳಿಗೆ ಹೋದರೆ ಅವರು ದೇವರ ಕಡೆಗೆ ತಿರುಗಿಕೊಳ್ಳುವರು ಎಂಬುದಾಗಿ.
Then they will turn from their sin. He knows it's because he didn't turn from his sin.
ಅವರು ಪಾಪದಿಂದ ತಿರುಗಿಕೊಳ್ಳುತ್ತಾರೆ ಅಬ್ರಹಾಮನೆ ಎಂಬುದಾಗಿ ಹೇಳಿದನು. ಆತನಿಗೆ ಗೊತ್ತಾಯಿತು ತಾನು ಪಾಪಗಳಿಂದ ತಿರುಗಿಕೊಳ್ಳಲಿಲ್ಲ ಎಂಬುದಾಗಿ.
That he is in hell. That's the gospel. If they do not repent,
ಅದಕ್ಕಾಗಿ ಆತನು ನರಕದಲ್ಲಿದ್ದಾನೆ. ಇದೇ ಸುವಾರ್ತೆ. ಅವರು ಒಂದು ವೇಳೆ ಮಾನಸಾಂತರ ಪಡೆದಿದ್ದರೆ,
if they do not turn from their sin, if they do not turn from their selfish,
ಅವರು ತಮ್ಮ ಸ್ವಾರ್ಥತೆಯಿಂದ ಮತ್ತು ಪಾಪದಿಂದ ತಿರುಗಿಕೊಳ್ಳಲಿಲ್ಲವಾದರೆ,
worldly way of life towards God, no matter what religion they preach,
ದೇವರ ಕಡೆಗೆ ಲೋಕದ ಜೀವಿತವನ್ನು ಹೊಂದಿದ್ದರೆ, ಅವರು ಯಾವ ಧರ್ಮವನ್ನು ಬೋಧಿಸಿದರೂ ಕೂಡ,
no matter how much they read the Bible and go to the church or synagogue regularly, they are going to land up with me here.
ಅವರು ಸತ್ಯವೇದವನ್ನು ಎಷ್ಟೇ ಓದಿದರೂ ಸಭೆಗೆ ಸತತವಾಗಿ ಹಾಜರಾದರೂ ಕೂಡ ಕೊನೆಯದಾಗಿ ನನ್ನ ಜೊತೆ ನರಕದಲ್ಲಿ ಬೀಳುತ್ತಾರೆ ಎಂಬುವಂತಹ ಸತ್ಯವನ್ನು ಅರಿತುಕೊಂಡನು.
So please send somebody to warn them and listen to Abraham's reply in Luke 16:31.
ದಯಮಾಡಿ ಯಾರನ್ನಾದರೂ ಎಚ್ಚರಿಸಲು ಕಳಿಸು ಎಂಬುದಾಗಿ ಹೇಳುವಾಗ ಅಬ್ರಹಾಮನ ಪ್ರತಿಕ್ರಿಯೆಯನ್ನು ನೋಡ್ರಿ ಲೂಕ 16:31.
If they don't read the Bible, if they don't believe the Bible, even if somebody rises from the dead,
avaru satyavedavannu odalilla andare mattu satyavedavannu nambalilla andare sattu hogiddavan obbanu jeevitanagi eddaru saha,
they will not be convinced. Jesus has now risen from the dead,
avaru oppuvudilla yesu iga maranadinda eddu bandiddare,
they are not convinced because they, you see the tremendous emphasis,
avaru adana oppuvudilla idana neevu nodri illi otti heluvantaddanna,
two things that people in hell give to, please listen to this, this is a the message from hell.
ನರಕದಿಂದ ಜನರು ಹೇಳುವಂತ ಈ ಎರಡು ಸಂಗತಿಗಳನ್ನ ನೋಡ್ರಿ ಇಲ್ಲಿ. ನರಕದಿಂದ ಬಂದಂತಹ ಈ ಸಂದೇಶವನ್ನ ಕೇಳಿಸಿಕೊಳ್ಳ್ರಿ.
From a man who's facing eternity in hell, he tells us about two things. One, he says you got to repent.
ನಿತ್ಯತ್ವದ ನರಕದಲ್ಲಿ ಬಿದ್ದಂತಹ ವ್ಯಕ್ತಿಯು ಎರಡು ಸಂಗತಿಗಳನ್ನ ಹೇಳುತ್ತಾನೆ. ಮೊದಲನೆಯದಾಗಿ ಹೇಳುತ್ತಾನೆ, ಮಾನಸಾಂತರ ಪಡಿರಿ, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ.
You got to turn from your sin.
ಪಾಪದಿಂದ ತಿರುಗಿಕೊಳ್ಳಿರಿ ಎಂಬುದಾಗಿ.
That's why that's been the main burden of my preaching for 45 years.
ನಾನು ಕಳೆದ 45 ವರ್ಷಗಳಿಂದ ಭಾರದಿಂದ ಮಾಡುವಂತ ಬೋಧನೆ ಇದೇ ಆಗಿದೆ, ಅಂದರೆ ಇದೇ ವಿಷಯಕ್ಕೆ ಸಂಬಂಧಪಟ್ಟದ್ದಾಗಿದೆ.
And the second thing is, that both Abraham repeatedly says.
ಎರಡನೇ ಸಂಗತಿ ಏನಪ್ಪ ಅಂದ್ರೆ ಅಬ್ರಹಾಮನು ಇಲ್ಲಿ ಪದೇ ಪದೇ ಹೇಳುವಂತದ್ದೇನಪ್ಪ ಅಂದ್ರೆ
the Bible verse 29 the Bible verse 31. Those days it was Moses and the prophets. That means from Genesis.
29 ಮತ್ತು 31ನೇ ವಚನದಲ್ಲಿ ಸತ್ಯವೇದ ಸತ್ಯವೇದ ಎಂಬುದಾಗಿ ಒತ್ತಿ ಹೇಳುತ್ತಾನೆ ಅಬ್ರಹಾಮನು. ಆ ಸಮಯದಲ್ಲಿ ಮೋಶೆ ಮತ್ತು ಪ್ರವಾದಿಗಳು ಅಂದರೆ ಆದಿಕಾಂಡ ಇಂದ
the first book of Moses all the way to Malachi the last prophet. He's talking about the 39 books of the Old Testament.
ಹಳೆ ಪ್ರವಾದಿಯಾದ ಮಲಾಕಿ ವರೆಗೂ ಹೇಳುವಂತದ್ದು. ಅಬ್ರಹಾಮನು ಇಲ್ಲಿ ಹಳೆ ಒಡಂಬಡಿಕೆಯಲ್ಲಿನ 39 ಪುಸ್ತಕಗಳ ಕುರಿತು ಹೇಳುತ್ತಿದ್ದಾನೆ.
Today we have got 66 books of the whole Bible. Notice the emphasis in heaven.
ಈ ದಿನ ನಾವು ಸತ್ಯವೇದದ 66 ಪುಸ್ತಕಗಳನ್ನು ಹೊಂದಿದ್ದೇವೆ. ಪರಲೋಕದಲ್ಲಿ ಏನು ಒತ್ತಿ ಹೇಳುತ್ತೆ ಎಂಬುದಾಗಿ ಇಲ್ಲಿ ಗುರುತಿಸ್ರಿ. ಸತ್ಯವೇದ ಎಂಬುದಾಗಿ ಹೇಳುತ್ತೆ.
They got the Bible. Let them read that. They, if they don't listen to what's written in the Bible, even if someone rises from the dead, they will not believe.
ಅವರು ಸತ್ಯವೇದವನ್ನು ಹೊಂದಿದ್ದಾರೆ, ಅದನ್ನು ಓದಿಕೊಳ್ಳಲಿ ಎಂಬುದಾಗಿ ಹೇಳುತ್ತೆ. ಸತ್ಯವೇದದಲ್ಲಿ ಬರೆದಿರುವಂತದ್ದನ್ನು ಅವರು ನಂಬಲಿಲ್ಲ ಅಂದ್ರೆ ಸತ್ತು ಎದ್ದು ಹೋದಂತ ವ್ಯಕ್ತಿಯನ್ನು ಕೂಡ ಅವರು ನಂಬೋದಿಲ್ಲ ಅಂತ ಹೇಳ್ತಾನೆ.
ವೆರಿ ಇಂಪಾರ್ಟೆಂಟ್, ರೀಡ್ ವಾಟ್ಸ್ ರಿಟನ್ ಇನ್ ಸ್ಕ್ರಿಪ್ಚರ್. Hebrews chapter 9 verse 27.
ಸತ್ಯವೇದದಲ್ಲಿ ಬರೆದಿರುವಂತದ್ದನ್ನು ಓದಿಕೊಳ್ಳುವುದು ಬಹಳ ಪ್ರಮುಖವಾಗಿದೆ. ಇಬ್ರಿಯ ಪತ್ರಿಕೆ 9 ಅಧ್ಯಾಯ 27ನೇ ವಚನ ನೋಡಿಕೊಳ್ಳಿರಿ.
It is appointed unto men once to die and after that the judgment. Now if you go to Google,
ಒಬ್ಬ ಮನುಷ್ಯನು ಒಂದೇ ಸಾರಿ ಸಾಯುವುದು, ನಂತರ ನ್ಯಾಯ ತೀರ್ಪು ಎಂಬುದಾಗಿ ಅಲ್ಲಿ ಹೇಳುತ್ತೆ. ನೀವು ಅಂತರ್ಜಾಲದಲ್ಲಿ ಗೂಗಲ್ ಗೆ ಹೋಗೋದಾದ್ರೆ
and search for people who have gone to heaven and hell and come back,
ನೀವು ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಂತವರನ್ನ ಹುಡುಕುವುದನ್ನ ನೀವು ನೋಡೋದಾದ್ರೆ
believe me, I checked it. There are 10 million.
ನಾನು ಪರೀಕ್ಷೆ ಮಾಡಿ ನೋಡಿದ್ದೀನಿ ಅದನ್ನ. ನನ್ನನ್ನು ನಂಬ್ರಿ, ಅಲ್ಲಿ 10 ಲಕ್ಷಕ್ಕೂ ಹೆಚ್ಚು
links given there.
ಲಿಂಕ್ಗಳು
10 million
ತೆರೆಯಲ್ಪಡುತ್ತವೆ. 10 ಲಕ್ಷಕ್ಕೂ ಹೆಚ್ಚು ಲಿಂಕ್ಗಳು.
ಎವ್ರಿ ಒನ್ ಆಫ್ ಇಟ್ ಇಸ್ ಅ ಲೈ.
ಪ್ರತಿಯೊಂದು ಸುಳ್ಳಿಂದ ಕೂಡಿದೆ.
I don't believe any of these people who say they've gone to hell and come heaven or hell and come back.
ಅಲ್ಲಿ ಪರಲೋಕಕ್ಕೆ ಹೋಗಿ ನರಕಕ್ಕೆ ಹೋಗಿ ವಾಪಸ್ ಬಂದಿದ್ದಾರೆ ಎಂದು ಹೇಳುವಂತ ಜನರನ್ನ ನಾನು ನಂಬೋದಿಲ್ಲ.
They're just making money, fooling people. The thing is, I have met Christians.
ಅವರು ಜನರನ್ನ ಇದರಿಂದ ಮೂರ್ಖರನ್ನಾಗಿ ಮಾಡಿ ಹಣ ಸಂಪಾದನೆ ಮಾಡುತ್ತಿದ್ದಾರೆ. ನಾನು ಅನೇಕ ಕ್ರೈಸ್ತರನ್ನ ಭೇಟಿಯಾಗಿದ್ದೇನೆ.
Who believe this type of rubbish? Why do they believe it? Just like Abraham said, they don't read the Bible.
ಅವರು ಇಂತಹ ವ್ಯರ್ಥ ವಿಷಯಗಳನ್ನು ನೋಡಿ ನಂಬಿಕೊಂಡು ಕೂತಿದ್ದಾರೆ. ಯಾಕೆ ಇದನ್ನ ನಂಬಿಕೊಂಡು ಕೂತಿದ್ದಾರೆ? ಅವರು ಸತ್ಯವೇದವನ್ನ ಓದದೇ ಇರೋದರಿಂದ.
They don't believe the Bible. They don't take, they read, they got the internet more than they read the Bible. I want to ask you.
ಅವರು ಸತ್ಯವೇದವನ್ನ ನಂಬೋದಿಲ್ಲ. ಅವರು ಸತ್ಯವೇದವನ್ನ ಓದೋದಕ್ಕಿಂತ ಹೆಚ್ಚಾಗಿ ಅಂತರ್ಜಾಲಗಳಿಗೆ ಹೋಗಿ ಹುಡುಕ್ತಾರೆ. ನಾನು ನಿಮಗೊಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೇನೆ.
How many of you know the news more than what God has to say to you through the Bible?
ಪ್ರತಿನಿತ್ಯ ದೇವರು ನಿಮ್ಮೊಟ್ಟಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಅನ್ನುವುದನ್ನ ಕೇಳಿಸಿಕೊಳ್ಳುವುದಕ್ಕಿಂತ ಹೆಚ್ಚು ವಾರ್ತೆಯನ್ನ ಯಾರು ನೋಡಲು ಇಷ್ಟಪಡುತ್ತೀರಿ?
I want to tell you, I don't care whether you're an NCCF or any other church. You are in danger.
ನೀವು NCCF ಸಭೆಗೆ ಅಥವಾ ಬೇರೆ ಸಭೆಗೆ ಸೇರಿದವರಾಗಿರಬಹುದು. ನಾನು ನಿಮಗೆ ಹೇಳಕ್ ಇಷ್ಟಪಡ್ತೇನೆ, ನೀವು ಅಪಾಯದಲ್ಲಿದ್ದೀರಿ.
If you don't know the scriptures and you don't respect the scriptures, you don't know what danger you are facing, my dear brothers, sisters. My duty to tell you that.
ನಿಮಗೆ ಸತ್ಯವೇದ ಗೊತ್ತಿಲ್ಲ ಅಂತಂದ್ರೆ, ನೀವು ಸತ್ಯವೇದವನ್ನ ಗೌರವಿಸುತ್ತಿಲ್ಲ ಅಂತಂದ್ರೆ, ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನೀವು ಎಂತಹ ಅಪಾಯವನ್ನ ಎದುರಿಸುತ್ತಿದ್ದೀರಿ ಎಂಬುದಾಗಿ ನಿಮಗೆ ಗೊತ್ತಿಲ್ಲ. ನನ್ನ ಕರ್ತವ್ಯ ಹೇಳುವಂತದ್ದು ಹೇಳ್ತಾ ಇದ್ದೀನಿ.
And don't believe all these lies of people who say they've gone to heaven or hell and come back. There was only one man who I know definitely.
ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಂತವರಿದ್ದಾರೆ ಎಂದು ಸುಳ್ಳನ್ನು ಹೇಳುವಂತ ಜನರನ್ನ ನೀವು ನಂಬಬೇಡ್ರಿ. ನನಗೆ ಗೊತ್ತಿರುವಂತ ಒಬ್ಬ ಮನುಷ್ಯನು ನಿಶ್ಚಯವಾಗಿ
went to heaven. Jesus of course came from heaven. But who went to, we know that Moses and Elijah came on the mount.
ಪರಲೋಕಕ್ಕೆ ಹೋಗಿದ್ದಾನೆ. ಯೇಸು ಸ್ವಾಮಿ ಕೂಡ ಪರಲೋಕದಿಂದ ಬಂದಂತವರಾಗಿದ್ದಾರೆ. ಮೋಶೆ ಮತ್ತು ಎಲಿಯರು ಬೆಟ್ಟದ ಮೇಲೆ ಒಂದು ದರ್ಶನದಲ್ಲಿ
to speak to Jesus. And they spoke about his departure in Jerusalem. But
ಯೇಸುವಿನ ಸಂಗಡ ಮಾತನಾಡಲಿಕ್ಕಾಗಿ ಬಂದರು ಮತ್ತು ಅವರು ಯೆರೂಸಲೇಮಿನಲ್ಲಿ ಯೇಸುವು ಮರಣ ಹೊಂದಬೇಕಾದ ವಿಚಾರವಾಗಿ ಮಾತಾಡುತ್ತಿದ್ದರು.
Peter and James and John, they don't tell us anything about talking to Moses and Elijah what they heard there. No.
ಮೋಶೆ ಎಲಿಯರು ಮಾತನಾಡಿದಂತ ಅದನ್ನ ಕೇಳಿಸಿಕೊಂಡಂತ ಪೇತ್ರ ಯಾಕೋಬ ಯೋಹಾನರು ಅದರ ಬಗ್ಗೆ ಅದರ ವಿಷಯವಾಗಿ ಎಲ್ಲೂ ಮಾತನಾಡಲಿಲ್ಲ.
And the only person in the Bible you read other than that who went to heaven and came back is
ಪರಲೋಕಕ್ಕೆ ಹೋಗಿ ವಾಪಸ್ ಬಂದಂತಹ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಸತ್ಯವೇದದಲ್ಲಿ ಓದ್ಕೊಳ್ಳೋದಾದ್ರೆ ಅದು
I believe that one case and that is the apostle Paul.
ಅದನ್ನ ನಾನು ನಂಬುತ್ತೇನೆ. ಅದು ಒಂದೇ ಒಂದು ಪ್ರಕರಣವು ನಂಬುವುದಾಗಿದೆ ಸತ್ಯವೇದದಲ್ಲಿ. ಅದು ಯಾರಪ್ಪ ಅಂದ್ರೆ ಅಪೋಸ್ತಲನಾದ ಪೌಲನು.
And the Holy Spirit inspired him to write something here to warn us about all these millions of people who say they've gone to heaven and hell today.
ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಿದ್ದಾರೆ ಅಂತ ಹೇಳುವಂತ ಜನರನ್ನ ಎಚ್ಚರಿಸುವ ಸಲುವಾಗಿ ಅದರ ಬಗ್ಗೆ ಬರೆದು ಅವರನ್ನ ಎಚ್ಚರಿಸುವಂತ ಪವಿತ್ರಾತ್ಮನು ಪೌಲನನ್ನ ಪ್ರೇರೇಪಿಸಿದರು.
2 Corinthians 12. He says, I was caught up into paradise.
2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಪೌಲನ್ ಹೇಳುತ್ತಾನೆ, ನಾನು ಪರದೇಶಕ್ಕೆ ಒಯ್ಯಲ್ಪಟ್ಟೆನು.
Paradise is the third heaven. 2 Corinthians 12 verse 4.
ಪರದೇಶವು ಮೂರನೇ ಲೋಕ. 2 ಕೊರಿಂಥ 12ನೇ ಅಧ್ಯಾಯ 4ನೇ ವಚನ ಹೇಳುತ್ತೆ.
And listen to this. I heard certain words there.
ಕೇಳಿಸಿಕೊಳ್ಳಿರಿ ಇದನ್ನ. ನಾನು ಪರದೇಶದಲ್ಲಿ ಕೆಲವು ಮಾತುಗಳನ್ನು ಕೇಳಿಸಿಕೊಂಡೆನು ಎಂಬುದಾಗಿ ಪೌಲನ್ ಹೇಳುತ್ತಾನೆ.
Paul actually went to heaven. To the immediate presence of God.
ನಾನು ಪರದೇಶಕ್ಕೆ ಒಯ್ಯಲ್ಪಟ್ಟೆನು, ದೇವರ ಸಮ್ಮುಖಕ್ಕೆ ಹತ್ತಿರವಾಗಿದ್ದೆನು ಎಂಬುದಾಗಿ ಹೇಳುತ್ತಾನೆ.
Where Jesus is there and he heard number of things being spoken there.
ಅಲ್ಲಿ ಯೇಸು ಸ್ವಾಮಿ ಕೂಡ ಇದ್ರು, ಅಲ್ಲಿ ಅನೇಕ ಸಂಗತಿಗಳನ್ನ ನಾನು ಕೇಳಿಸಿಕೊಂಡೆನು.
And he said they are inexpressible, very difficult to express them. And
ಅವು ನುಡಿಯಲು ಅಶಕ್ಯವಾದಂತ ಮಾತುಗಳು ಎಂಬುದಾಗಿ ಹೇಳುತ್ತಾನೆ ಪೌಲನು.
Permitted to speak about it. That's the person thing I wanted you to notice there.
ಅದರ ಬಗ್ಗೆ ನಾನು ಮಾತನಾಡಲು ಅನುಮತಿಸಲ್ಪಟ್ಟಿಲ್ಲ ಎಂಬುದಾಗಿ ಪೌಲನ್ ಹೇಳುತ್ತಾನೆ. ಅದನ್ನೇ ನೀವು ಗುರುತಿಸಬೇಕಾದದ್ದಿಲ್ಲಿ.
I'm not permitted to tell anyone. 2 Corinthians 12:4, what I heard there.
2 ಕೊರಿಂಥ 12ನೇ ಅಧ್ಯಾಯ 4ನೇ ವಚನದಲ್ಲಿ ಪೌಲನ್ ಹೇಳುತ್ತಾನೆ, ನಿಮಗೆ ಹೇಳಲು ನಾನು ಅನುಮತಿಸಲ್ಪಟ್ಟಿಲ್ಲ ಎಂಬುದಾಗಿ.
To believe that's eternal truth that a man even if God takes him to heaven like Paul he's not permitted to ever talk about it to any human being.
ಇದನ್ನ ನಂಬಿರಿ, ಇದು ನಿತ್ಯತ್ವದ ಸತ್ಯ. ಪೌಲನಂತ ಮನುಷ್ಯನು ಪರದೇಶಕ್ಕೆ ಒಯ್ಯಲ್ಪಟ್ಟರು ಕೂಡ ಮತ್ತೊಬ್ಬರಿಗೆ ಹೇಳಲು ಆತನು ಅನುಮತಿಸಲ್ಪಟ್ಟಿರಲಿಲ್ಲ.
Then how is it so many Christians believe all this rubbish written in books about people who gone to heaven and hell? Please don't believe all this.
ಪರಲೋಕ ಮತ್ತು ನರಕಕ್ಕೆ ಹೋಗಿ ಬಂದಂತಹ ಜನರಿದ್ದಾರೆ ಎಂದು ಹೇಳುವಂತ ಪುಸ್ತಕಗಳನ್ನು ನಂಬಿರುವಂತಹ ಅನೇಕ ಕ್ರೈಸ್ತರಿದ್ದಾರೆ. ಇಂತಹ ವಿಷಯಗಳನ್ನ ನೀವು ನಂಬಬೇಡ್ರಿ.
There's only one book in the world that tells us the truth and that's the Bible. And it's very very important. I say this because
ಲೋಕದಲ್ಲಿ ಒಂದೇ ಒಂದು ಪುಸ್ತಕ ಸತ್ಯವನ್ನು ಮಾತನಾಡುವಂತದ್ದು, ಅದು ಸತ್ಯವೇದವಾಗಿದೆ. ನಾನು ನಿಮಗೆ ಒಂದು ಪ್ರಮುಖವಾದ ವಿಷಯವನ್ನು ಹೇಳಲು ಬಯಸುತ್ತೇನೆ.
There are so many stories going around and you may be clear but make sure your children also don't believe all that nonsense when they grow up.
ಲೋಕದ ಸುತ್ತ ಅನೇಕ ಸಂಗತಿಗಳು ಸುಳ್ಳುಗಳು ನಡೀತಾ ಇರಬಹುದು, ನಿಮಗೆ ಇದರ ಬಗ್ಗೆ ಸ್ಪಷ್ಟತೆ ಸಿಕ್ಕಿರಬಹುದು. ಆದರೆ ನಿಮ್ಮ ಮಕ್ಕಳು ಬೆಳೆದಾಗ ಅದನ್ನು ನಂಬದಂತೆ ಎಚ್ಚರ ವಹಿಸಿರಿ.
Because there are stories like that of, you know, there was a story of
ಒಂದು ಕತೆ ಇದೆ.
A child who had an accident and who said wrote a book about it published by a reputed Christian publisher.
ಒಂದು ಮಗು ಅಪಘಾತಕ್ಕೆ ಒಳಗಾಗುತ್ತೆ, ನಂತರ ಆ ಮಗು ಒಂದು ಪುಸ್ತಕ ಬರೆಯುತ್ತೆ. ಆ ಪುಸ್ತಕವು ಹೆಸರಾಂತ ಕ್ರೈಸ್ತ ಪ್ರಕಾಶಕರಿಂದ ಪ್ರಕಟಗೊಳ್ಳುತ್ತದೆ.
And he said how he went to describe the whole thing and 10 or 15 years later when he grew up
ಇಡೀ ಸಂಗತಿಗಳನ್ನ ಅದರ ಬಗ್ಗೆ ವಿವರಿಸುತ್ತೆ. ನಂತರ ಆ ಮಗು ಬೆಳೆದು 10-15 ವರ್ಷಗಳ ನಂತರ
that same boy said the whole thing was a lie.
ಅದೇ ಹುಡುಗ ಹೇಳ್ತಾನೆ, ನಾನು ಹೇಳಿರುವಂತ ಎಲ್ಲಾ ವಿಷಯಗಳು ಸುಳ್ಳು ಎಂಬುದಾಗಿ.
My father told me to write all that and he made a lot of money by selling that book and that it's one of the most reputed Christian publishers in America who published.
ಆ ಹುಡುಗನು ನಂತರದಲ್ಲಿ ಹೇಳ್ತಾನೆ, ನನ್ನ ತಂದೆ ಈ ರೀತಿಯಾಗಿ ಬರಲಿಕ್ಕೆ ಹೇಳಿದ್ರು, ನಾನು ಬರದೆ. ಹಾಗೂ ನನ್ನ ತಂದೆ ಈ ಪುಸ್ತಕ ಮಾರಾಟದಿಂದ ಹೆಚ್ಚು ಹಣ ಕೂಡ ಮಾಡಿದ್ರು. ಈ ಪುಸ್ತಕವು ಹೆಸರಾಂತ ಕ್ರೈಸ್ತ ಪ್ರಕಾಶಕರಿಂದ ಪ್ರಕಟಗೊಂಡಿತ್ತು.
And of course they had to withdraw it. But for so many 10 or 15 years people believed this nonsense.
ನಂತರ ಇವರುಗಳು ಈ ಪುಸ್ತಕವನ್ನು ರದ್ದುಗೊಳಿಸಿ ಹಿಂತಿರುಗಿ ಪಡ್ಕೊಂಡ್ರು ಕೂಡ ಅನೇಕ ಜನರು 10-15 ವರ್ಷಗಳಿಂದ ಅಸಂಬದ್ಧವಾದ ವಿಚಾರಗಳನ್ನು ನಂಬಿದ್ದರು.
Till the boy grew up and said this is all fake, just a way to make money.
ಬೆಳೆದ ನಂತರ ಆ ಮಗು ಹೇಳ್ತು, ಇದನ್ನು ಹಣ ಮಾಡಲಿಕ್ಕೋಸ್ಕರ ಬರೆದಿದ್ದು ಇದು ಸುಳ್ಳು ಎಂಬುದಾಗಿ.
So dear brothers, there are a lot of deception going on in this area. That's why I mentioned.
ಪ್ರಿಯ ಸಹೋದರರೆ, ಈ ಒಂದು ಕ್ಷೇತ್ರದಲ್ಲಿ ಅನೇಕ ವಂಚನೆಯು ನಡೆಯುತ್ತಿದೆ, ಅದಕ್ಕಾಗಿ ನಾನು ಇದನ್ನು ಹೇಳಿದೆ.
So what are the things that can prevent a person from
ಒಬ್ಬ ಮನುಷ್ಯನಿಗೆ ಅಡ್ಡಿ ಮಾಡುವಂತದ್ದು ಯಾವ್ದಪ್ಪ ಅಂತಂದ್ರೆ
being ready for the coming of Christ. I just want to say some things which I have spoken of many times but let me repeat it.
ಕ್ರಿಸ್ತನ ಬರೋಣಕ್ಕೆ ಸಿದ್ಧವಾಗಿರುವುದಕ್ಕೆ ತಡೆ ಮಾಡುವುದು ಯಾವ್ದಪ್ಪ ಅಂದ್ರೆ ಕೆಲವು ವಿಷಯಗಳನ್ನ ಹೇಳುತ್ತೇನೆ. ಅದನ್ನು ಅನೇಕ ಬಾರಿ ಮಾತನಾಡಿದ್ದೇನೆ ಕೂಡ.
ಇನ್ ಮ್ಯಾಥ್ಯೂ ಚಾಪ್ಟರ್ 6 ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಮೋರ್ ಅಂಡ್ ಮೋರ್ ಐ ಫೈಂಡ್ ಐ ಆಮ್ ರೆಫರಿಂಗ್ ಟು ದಿಸ್ ಇನ್ ದೀಸ್ ಡೇಸ್.
ಮತ್ತಾಯ 6ನೇ ಅಧ್ಯಾಯದಲ್ಲಿ ಅದು ಹೇಳಲ್ಪಟ್ಟಿದೆ. ಈ ದಿನಮಾನಗಳಲ್ಲಿ ನಾನು ಅನೇಕ ಬಾರಿ ನನ್ನ ಸಂದೇಶಗಳಲ್ಲಿ ಅದನ್ನು ನಾನು ಉಲ್ಲೇಖ ಮಾಡ್ತಾ ಇದ್ದೀನಿ.
ಅಂಡ್ ದಟ್ಸ್ ದ ಮ್ಯಾಟರ್ ಆಫ್ ಫಾರ್ಗಿವಿಂಗ್ ಅದರ್ಸ್. ಮ್ಯಾಥ್ಯೂ 6
ಅದು ವಿಷಯ ಏನಪ್ಪ ಅಂತಂದ್ರೆ ಮತ್ತೊಬ್ಬರನ್ನ ಕ್ಷಮಿಸುವಂತದ್ದು. ಮತ್ತಾಯ 6ನೇ ಅಧ್ಯಾಯ
ವರ್ಸ್ 15 If you do not forgive others, your father will not forgive your sins.
15ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಎಂಬುದಾಗಿ.
Even if you repent, you have really repented of all the wrong things you did in your life.
ನೀವು ನಿಮ್ಮ ಜೀವಿತದಲ್ಲಿ ಮಾಡಿದಂತ ಎಲ್ಲಾ ತಪ್ಪುಗಳಿಂದ ನಿಜವಾಗಿಯೂ ಮಾನಸಾಂತರ ಪಟ್ಟಿದ್ರೂ ಸಹ,
you come to NCCF, you've decided to deny yourself in so many areas, you stopped watching pornography,
ನೀವು NCCF ಸಭೆಗೆ ಬರಲು ಕೂಡ ಪ್ರಾರಂಭಿಸಿರುತ್ತೀರಿ, ಅನೇಕ ಕ್ಷೇತ್ರಗಳಲ್ಲಿ ನಿಮ್ಮನ್ನ ನೀವು ನಿರಾಕರಿಸಿಕೊಳ್ಳುತ್ತಿರುತ್ತೀರಿ, ನೀವು ಅಶ್ಲೀಲ ಕಾಮದ ವಿಡಿಯೋಗಳನ್ನು ಕೂಡ ನೋಡುವುದನ್ನು ನಿಲ್ಲಿಸಿರುತ್ತೀರಿ,
you're taking the scriptures seriously, you're seeking to be filled with the Holy Spirit,
ವಚನಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರುತ್ತೀರಿ ಹಾಗೂ ಪವಿತ್ರಾತ್ಮನಿಂದ ತುಂಬಿಸಲ್ಪಡುವಿಕೆಗಾಗಿ ಹುಡುಕುತ್ತಿರುತ್ತೀರಿ,
but there's one person you have not forgiven,
ಆದರೆ ಒಬ್ಬ ಮನುಷ್ಯನನ್ನ ನೀವು ಕ್ಷಮಿಸದೆ ಹಾಗೆ ಬಿಟ್ಟಿರುತ್ತೀರಿ,
who did something against you or your family long long ago,
ತುಂಬಾ ಹಿಂದೆ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆ ವ್ಯಕ್ತಿ ದ್ರೋಹವನ್ನು ಎಸಗಿರುತ್ತಾನೆ.
I want to tell you as a servant of the Lord, you will not be in heaven. That's for sure.
ಕರ್ತನ ಸೇವಕನಾಗಿ ನಿಮಗೆ ಒಂದು ಮಾತನ್ನ ಹೇಳ್ತೇನೆ, ನೀವು ಪರಲೋಕದಲ್ಲಿ ಇರುವುದಿಲ್ಲ, ಅದು ನಿಶ್ಚಯ.
Either that or Jesus is a liar. You have to make a choice.
ಒಂದು ಈ ಮಾತು ನೆರವೇರಲಿದೆ ಅಥವಾ ಯೇಸುವು ಒಬ್ಬ ಸುಳ್ಳುಗಾರನಾಗಿರುತ್ತಾರೆ. ಇವೆರಡರಲ್ಲಿ ಒಂದನ್ನು ನೀವು ಅಂಗೀಕರಿಸಲೇಬೇಕಾಗಿದೆ.
If you don't believe what I'm saying, you're saying Jesus is a liar. What did Jesus say?
ನಾನು ಹೇಳುವಂತದ್ದನ್ನ ನೀವು ನಂಬುವುದಿಲ್ಲ ಅಂತಂದ್ರೆ ಯೇಸು ಸ್ವಾಮಿ ಸುಳ್ಳುಗಾರರಾಗುತ್ತಾರೆ. ಯೇಸು ಏನಂತ ಹೇಳ್ತಾರೆ?
If you do not forgive others, your father will not forgive your transgression.
ನೀವು ಮತ್ತೊಬ್ಬರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ.
Even if you confess them, even if you repented, and if you claim the blood of Christ, why?
ನೀವು ಅರಿಕೆ ಮಾಡಿದ್ರು ಕೂಡ, ಮಾನಸಾಂತರ ಪಟ್ಟಿದ್ರು ಕೂಡ, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ರು ಕೂಡ, ಯಾಕೆ?
This is the truth.
ಇದು ಸತ್ಯ.
And can a person who dies without being forgiven,
ಒಬ್ಬ ಮನುಷ್ಯನು ಕ್ಷಮಿಸಲ್ಪಡದೆ ಹಾಗೆ ಸತ್ತು ಹೋದಲ್ಲಿ,
he didn't forgive according to Matthew 6:15 and he died,
ಆತನು ಕ್ಷಮಿಸಿರುವುದಿಲ್ಲ. ಮತ್ತಾಯ 6ನೇ ಅಧ್ಯಾಯದ ಪ್ರಕಾರ ಆತನು ಸತ್ತು ಹೋಗ್ತಾನೆ.
Is there some place after death, like the Roman Catholics say, in purgatory, where he can then set that matter right and forgive somebody and get into God's presence?
ಸತ್ತ ನಂತರ ಆತನು ಬೇರೊಂದು ಕಡೆಗೆ ರೋಮನ್ ಕ್ಯಾಥೋಲಿಕ್ ಜನರು ಹೇಳುವ ಹಾಗೆ ಪರ್ಗೆಟರಿ ಅಥವಾ ಶುದ್ಧೀಕರಣ ಸ್ಥಳಕ್ಕೆ ಹೋಗಿ ಸಂಗತಿಯನ್ನು ಅಲ್ಲಿ ಸರಿಪಡಿಸಿ ಆಮೇಲೆ ದೇವರ ಸನ್ನಿಧಿಗೆ ಹೋಗಿ ಸೇರಲು ಸಾಧ್ಯವಿದೆಯೋ?
Anyone who does not forgive others actually believes in something like that.
ಯಾರಾದರೂ ಮತ್ತೊಬ್ಬರನ್ನ ಕ್ಷಮಿಸದೇ ಇದ್ದಲ್ಲಿ ಈ ರೀತಿಯ ಸಂಗತಿಗಳನ್ನ ನಂಬಬೇಕಾಗುತ್ತದೆ.
Because he thinks, yeah, it'll happen. How do you know that if suddenly death comes?
ಹಾ, ಅದು ಆಗತ್ತೆ ಎಂದು ಆತನು ಹೇಳುವಾಗ ಯಾರಿಗೆ ಗೊತ್ತು ತಕ್ಷಣಕ್ಕೆ ಸಾವು ಬಂದ್ರೆ?
I'm particularly burdened about it when I read of all the people in India today who are dying of COVID.
ಭಾರತ ದೇಶದಲ್ಲಿ ಅನೇಕರು ಕೋವಿಡ್ ಕಾಯಿಲೆಯಿಂದ ಬಳಲಿ ಸಾಯುತ್ತಿರುವಾಗ ಇದರ ಬಗ್ಗೆ ನನಗೆ ಪ್ರತ್ಯೇಕವಾಗಿ ಭಾರವಿದೆ.
5 or 6 cases in CFC churches.
CFC ಸಭೆಗಳಲ್ಲಿ 5-6 ಪ್ರಕರಣಗಳು ಈ ರೀತಿಯಾಗಿವೆ.
Many of them older than 60, but 1 or 2 in their 40s.
ಅನೇಕರು ಅದರಲ್ಲಿ 60 ವರ್ಷ ಮೇಲ್ಪಟ್ಟವರಿದ್ದರು, ಇನ್ನೂ 1 or 2 40 ವರ್ಷದವರಾಗಿದ್ದರು.
And it's happening all around.
ಇದು ಸುತ್ತ ನಡೀತಾ ಇದೆ.
That's what burdens me to make sure that these people are.
ಅದು ನನಗೆ ಭಾರವನ್ನ ಉಂಟು ಮಾಡಿತು. ಈ ಜನರು
clear that they have forgiven every single person.
ಪ್ರತಿಯೊಬ್ಬ ವ್ಯಕ್ತಿಯನ್ನ ನಾನು ಕ್ಷಮಿಸಿದ್ದೇನೆ ಎಂಬುವಂತ ಸ್ಪಷ್ಟತೆಯನ್ನ ಹೊಂದಿರಬೇಕು.
And you cannot remove it from your mind. I've said this many times, or I've repeated.
ಅನೇಕ ಬಾರಿ ಇದನ್ನ ನಾನು ಹೇಳಿದ್ದೇನೆ, ಮತ್ತೊಮ್ಮೆ ಇದನ್ನ ಹೇಳುತ್ತಿದ್ದೇನೆ. ನಿಮ್ಮ ತಲೆಯಿಂದ ಅವರು ಮಾಡಿದ್ದಂತದನ್ನ ತೆಗೆದಾಕಲಿಕ್ಕೆ ಆಗೋದಿಲ್ಲ.
Forever, as long as I'm alive, I'll repeat it. The importance of forgiving every person.
ಅವರು ಏನೇ ಮಾಡಿದ್ರೂ ಕೂಡ ನಾನು ಜೀವಂತವಾಗಿ ಇರೋವರೆಗೂ ಇದನ್ನ ಪದೇ ಪದೇ ಹೇಳುತ್ತಿರುತ್ತೇನೆ. ಪ್ರಮುಖವಾದ ಸಂಗತಿ ಏನಪ್ಪಾ ಅಂದ್ರೆ ನೀವು ಅವರನ್ನ ಕ್ಷಮಿಸಿರಬೇಕು.
From our heart, you don't wish them any evil.
ನಿಮ್ಮ ಹೃದಯದಿಂದ ಅವರನ್ನ ಕ್ಷಮಿಸಿರಬೇಕು. ಅವರಿಗೆ ಯಾವುದೇ ರೀತಿಯ ಕೇಡನ್ನ ನೀವು ಬಯಸಬಾರದು.
Whatever evil they may have done to you or your family, we must forgive them.
ಅವರು ನಿಮಗಾಗಲಿ ಅಥವಾ ನಿಮ್ಮ ಕುಟುಂಬಕ್ಕಾಗಲಿ ಎಂತಹ ಕೇಡನೆ ಮಾಡಿದ್ರು ನೀವು ಅವರನ್ನ ಕ್ಷಮಿಸಲೇಬೇಕು.
The other thing is to ask forgiveness from those whom you have hurt.
ಮತ್ತೊಂದು ಸಂಗತಿ ಏನಪ್ಪಾ ಅಂದ್ರೆ ನೀವು ಮತ್ತೊಬ್ಬರಿಗೆ ಹಾನಿಯನ್ನಾಗಲಿ ನೋವನ್ನಾಗಲಿ ಮಾಡಿರ್ತೀರಿ, ಅವರ ಬಳಿ ಕ್ಷಮೆ ಕೇಳಬೇಕು.
That's the other side of the coin. Turn to Matthew 5:20. See, both of these are on the Sermon on the Mount.
ಇದು ನಾಣ್ಯದ ಮತ್ತೊಂದು ಮುಖ. ಈ ಎರಡು ವಿಷಯಗಳು ಪರ್ವತದ ಮೇಲೆ ಮಾಡಿದ ಪ್ರಸಂಗದಲ್ಲಿ ನಮೂದಾಗಿದೆ.
And at the end of the Sermon on the Mount, Jesus said, if you hear my words And don't do them.
ಪರ್ವತದ ಮೇಲಿನ ಪ್ರಸಂಗದ ಕೊನೆಯಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳುತ್ತಾರೆ, ನನ್ನ ಮಾತನ್ನ ನೀವು ಕೇಳಿಸಿಕೊಂಡು ಅದನ್ನು ಮಾಡದೇ ಇದ್ದಲ್ಲಿ
ಯು ಲೈಕ್ ಅ ಮ್ಯಾನ್ ಹೂಸ್ ಬಿಲ್ಟ್ ಆನ್ ಸ್ಯಾಂಡ್ ಬಟ್ ಇಫ್ ಯು ಹಿಯರ್ ಮೈ ವರ್ಡ್ಸ್ ಅಂಡ್ ಡೂ ದೆಮ್
ಉಸುಬಿನ ಮೇಲೆ ಮನೆಯನ್ನ ಕಟ್ಟಿಕೊಂಡ ಮನುಷ್ಯನಿಗೆ ಸಮನಾಗಿರುತ್ತಾನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳುತ್ತಾರೆ. ಆದರೆ ನೀವು ನನ್ನ ಮಾತನ್ನ ಕೇಳಿಸಿಕೊಂಡು ಅದನ್ನು ಮಾಡುವುದಾದಲ್ಲಿ
ದೆನ್ ಯು ಆರ್ ಬಿಲ್ಡಿಂಗ್ ಆನ್ ದ ರಾಕ್ ಮೇಕ್ ಶೋರ್ ಯು ಆರ್ ಬಿಲ್ಡಿಂಗ್ ಆನ್ ದ ರಾಕ್ ಫಾರ್ಗಿವಿಂಗ್ asking forgiveness from others
bandeya mele maneyanna kattikondavanige samanagiddane neevu bandeya mele maneyanna kattiddira embudagi nichayapadisikolri mattobara bali kshameyanna keluvantaddu
Matthew chapter 5
mattaya 5ne adhyaya
when you come to the altar verse 23 when you come before god to present your offering that's your prayer or your request
23ne vachana neevu devara bali bartiri kaanikeyanna tegedukondu adu prarthane athava vignapane agirabahudu
and there you remember that your brother has got something against you Matthew 5
ಮತ್ತಾಯ 5:23 ಹೇಳುತ್ತೆ, ಅಲ್ಲಿ ನಿಮಗೆ ನೆನಪಾಗತ್ತೆ ನಿನ್ನ ಸಹೋದರನ ಮನಸ್ಸಿನಲ್ಲಿ ನಿನ್ನ ಮೇಲೆ ಏನೋ ವಿರೋಧವಿದೆ ಅಂತ.
Why does he have something against you? Because you did something to hurt him or his family or in some way or you cheated him or you robbed him or do something.
ಯಾಕೆ ಆತನ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ವಿರೋಧವಿದೆ? ನೀವು ಆತನಿಗೆ ಏನೋ ಮೋಸ ಮಾಡಿರಬಹುದು, ಆತನಿಂದ ಕಳ್ಳತನ ಮಾಡಿರಬಹುದು, ಆತನಿಗಾಗಲಿ ಆತನ ಕುಟುಂಬಕ್ಕಾಗಲಿ ನೋವು ಹಾನಿ ಮಾಡಿರಬಹುದು.
And what should you do? Stop praying.
ನೀವೇನ್ ಮಾಡಬೇಕಾಗ? ಪ್ರಾರ್ಥನೆ ಮಾಡುವುದನ್ನ ನಿಲ್ಲಿಸಿರಿ.
Have you seen Jesus saying stop praying? If you realize you've hurt somebody,
ಪ್ರಾರ್ಥನೆ ಮಾಡುವಂತದ್ದನ್ನ ನಿಲ್ಲಿಸಿರಿ ಎಂಬುದಾಗಿ ಯೇಸು ಹೇಳುವಂತದ್ದನ್ನ ನೋಡಿದ್ದೀರಾ? ನೀವು ಮತ್ತೊಬ್ಬರಿಗೆ ನೋವನ್ನ ಮಾಡಿದ್ದೀರಿ ಎಂಬುದಾಗಿ ಗ್ರಹಿಸಿಕೊಂಡಾಗ
and you've not asked his forgiveness, stop praying. God's not going to listen to you.
ಇನ್ನು ಅವರ ಬಳಿ ನೀವು ಕ್ಷಮೆ ಕೇಳಿಲ್ಲ ಅಂತಂದ್ರೆ ಪ್ರಾರ್ಥನೆಯನ್ನ ನಿಲ್ಲಿಸಿರಿ, ಕೂಡಲೇ ದೇವರು ನಿಮ್ಮ ಪ್ರಾರ್ಥನೆಯನ್ನ ಕೇಳಿಸಿಕೊಳ್ಳುವುದಿಲ್ಲ.
Leave your offering there. Go first. Be reconciled to your brother.
ನಿನ್ನ ಕಾಣಿಕೆಯನ್ನ ಅಲ್ಲೇ ಬಿಟ್ಟು ಮೊದಲು ಹೋಗಿ ನಿನ್ನ ಸಹೋದರನ ಸಂಗಡ ಒಂದಾಗು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
Because you hurt him, then come and present your offering. And what if you die in that condition without being reconciled?
ಯಾಕಂದರೆ ನೀವು ಆತನಿಗೆ ನೋವನ್ನ ಪಡಿಸಿದ್ದರಿಂದ ನಂತರ ಬಂದು ಕಾಣಿಕೆಯನ್ನು ಒಪ್ಪಿಸಿರಿ. ನೀವು ಆತನ ಸಂಗಡ ಒಂದಾಗದೆ ಆ ಸಮಯದಲ್ಲಿ ಸತ್ತರೆ
then you come to present your offering in eternity before God and says, I can't accept it. I can't accept your life into heaven.
ಆಗ ನಿತ್ಯತ್ವದಲ್ಲಿ ನೀವು ದೇವರ ಮುಂದೆ ಕಾಣಿಕೆಯನ್ನು ತೆಗೆದುಕೊಂಡು ಹೋಗುವಾಗ ದೇವರು ಹೇಳುತ್ತಾರೆ, ನಿನ್ನನ್ನು ನಾನು ಪರಲೋಕದೊಳಗೆ ಒಪ್ಪಿಕೊಳ್ಳಲು ಅಥವಾ ಸ್ವೀಕಾರ ಮಾಡಿಕೊಳ್ಳಲು ಆಗುವುದಿಲ್ಲ ಅಂತ.
Because you did not settle with somebody there.
ಯಾಕಂದರೆ ನೀವು ಮತ್ತೊಬ್ಬರ ಸಂಗಡ ಒಂದಾಗಿಲ್ಲ ಅದಕ್ಕಾಗಿ ಎಂಬುದಾಗಿ ದೇವರು ಹೇಳುತ್ತಾರೆ.
Now what if you tried your best and the guy did not respond? Well, the Bible says in Romans 12
ನೀವು ಎಲ್ಲಾ ಪ್ರಯತ್ನಗಳನ್ನ ಮಾಡ್ತೀರಿ ಆ ವ್ಯಕ್ತಿಯೊಟ್ಟಿಗೆ ಒಂದಾಗಲಿಕ್ಕೆ, ಆದ್ರೆ ಆ ವ್ಯಕ್ತಿಯಿಂದ ಸರಿಯಾದ ಪ್ರತಿಕ್ರಿಯೆ ಬರೋದಿಲ್ಲ. ಪರವಾಗಿಲ್ಲ, Romans 12 ಅಧ್ಯಾಯ ಹೇಳುತ್ತೆ
Verse 18 if possible as much as it depends on you
18ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಂಬುದಾಗಿ
be at peace with all men that's the only verse in the Bible which says do this if possible
ಎಲ್ಲರ ಸಂಗಡ ಸಮಾಧಾನದಿಂದಿರು ಎಂಬುದಾಗಿ ಹೇಳುತ್ತೆ. ಸತ್ಯವೇದದಲ್ಲಿ ಇದೊಂದೇ ಕಡೆ ಹೇಳಿರೋದು, ಸಾಧ್ಯವಾದಲ್ಲಿ ಇದನ್ನ ಮಾಡಿರಿ ಎಂಬುದಾಗಿ.
It doesn't say if possible avoid anger, if possible avoid lusting after women, if possible don't love money. No.
ಈ ರೀತಿಯಾಗಿ ಹೇಳಿಲ್ಲ, ಸಾಧ್ಯವಾದಲ್ಲಿ ಕೋಪ ಮಾಡಿಕೊಳ್ಳಬೇಡಿರಿ, ಸಾಧ್ಯವಾದಲ್ಲಿ ನಿಮ್ಮ ಕಣ್ಣಿನಿಂದ ಹೆಣ್ಣನ್ನು ಮೋಹಿಸಬೇಡಿರಿ, ಸಾಧ್ಯವಾದಲ್ಲಿ ಹಣವನ್ನ ಪ್ರೀತಿ ಮಾಡಬೇಡಿರಿ ಎಂಬುದಾಗಿ.
But one verse in the Bible says if possible do it. Why?
ಸತ್ಯವೇದದಲ್ಲಿ ಒಂದೇ ಒಂದು ವಚನ ಈ ರೀತಿಯಾಗಿ ಹೇಳುತ್ತೆ, ಸಾಧ್ಯವಾದರೆ ಇದನ್ನ ಮಾಡಿರಿ ಅಂತ. ಯಾಕೆ?
Because this depends on the other person's cooperation as well. You can't be at peace with somebody if the other person doesn't want it.
ಯಾಕಂದರೆ ಇದು ಮತ್ತೊಬ್ಬರ ಸಹಕಾರದ ಮೇಲೆ ಅವಲಂಬಿತವಾಗಿದೆ. ನೀವು ಮತ್ತೊಬ್ಬರೊಟ್ಟಿಗೆ ಸಮಾಧಾನದಿಂದಿರಲು ಆಗೋದಿಲ್ಲ, ಅವರಿಂದ ಸಹಕಾರ ಸಿಗಲಿಲ್ಲ ಅಂದ್ರೆ.
You can't live condemning yourself because that guy is not willing to be at peace. You've done your part. You've asked his forgiveness. You've forgiven. But he still doesn't want. Then the Bible says forget it.
ನಿಮ್ಮನ್ನ ನೀವು ಈ ವಿಷಯವಾಗಿ ಖಂಡಿಸಿಕೊಳ್ಳಬೇಡಿರಿ. ಮತ್ತೊಬ್ಬನಿಗೆ ಸಮಾಧಾನದಿಂದಿರುವುದು ಬೇಕಾಗಿಲ್ಲ. ನೀವು ನಿಮ್ಮ ಕೆಲಸವನ್ನ ಮಾಡಿದ್ದೀರಿ, ಅವರ ಬಳಿ ಕ್ಷಮೆಯನ್ನ ಕೇಳಿದ್ದೀರಿ, ಕ್ಷಮಿಸಲ್ಪಟ್ಟವರಾಗಿದ್ದೀರಿ. ಮತ್ತೊಬ್ಬ ವ್ಯಕ್ತಿಗೆ ಅದರ ಬಗ್ಗೆ ಆಸಕ್ತಿ ಇಲ್ಲ ಅಂದ್ರೆ ಸತ್ಯವೇದ ಹೇಳತ್ತೆ ಅದನ್ನ ಬಿಟ್ಬಿಡ್ರಿ, ತಲೆ ಕೆಡಿಸ್ಕೋಬೇಡ್ರಿ ಅಂತ.
As far as lies in you, live peace with all men and he doesn't want it, don't worry about it.
ನಿಮ್ಮಿಂದಾಗುವ ಮಟ್ಟಿಗೆ ನೀವು ಮತ್ತೊಬ್ಬರೊಟ್ಟಿಗೆ ಸಮಾಧಾನದಿಂದಿರಲು ಪ್ರಯತ್ನಿಸಿರಿ. ಅದು ಮತ್ತೊಬ್ಬರಿಗೆ ಬೇಕಾಗಿಲ್ಲ ಅಂದ್ರೆ ಅದರ ವಿಷಯವಾಗಿ ಚಿಂತೆ ಮಾಡಬೇಡ್ರಿ.
1 John 2
1 John 2:28
Verse 28 Little children
28ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ಪ್ರಿಯರಾದ ಮಕ್ಕಳೇ,
abide in Christ so that when he appears we can have boldness
ಆತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಮನದಲ್ಲಿ ಆತನ ಮುಂದೆ ನಿಲ್ಲಲು ನಾಚಿಕೆ ಪಡದೆ ಧೈರ್ಯದಿಂದಿರುವಂತೆ ಕ್ರಿಸ್ತನಲ್ಲಿ ನೆಲೆಗೊಂಡಿರೋಣ
and not shrink away in shame when he comes there are going to be two categories of so called believers
ಆತನ ಮುಂದೆ ನಿಲ್ಲಲು ನಾಚಿಕೆ ಪಡಬಾರದು ಎಂಬುದಾಗಿ ಹೇಳುತ್ತೆ. ವಿಶ್ವಾಸಿಗಳು ಎಂದು ಕರೆಯಲ್ಪಡುವವರಲ್ಲಿ ಎರಡು ರೀತಿಯ ವರ್ಗಗಳನ್ನು ನಾವು ಕಾಣುತ್ತೇವೆ. ಕ್ರಿಸ್ತನು ಬಂದಾಗ
The wise virgins and the foolish virgins. Remember, it is not five virgins and five prostitutes.
ಬುದ್ಧಿ ಉಳ್ಳಂತ ಕನ್ಯೆಯರು, ಬುದ್ಧಿ ಹೀನರಾದಂತ ಕನ್ಯೆಯರು. ನೆನಪಿಡ್ರಿ, ಇಲ್ಲಿ ಹೇಳಿಲ್ಲ ಐದು ಕನ್ಯೆಯರು ಐದು ವ್ಯಭಿಚಾರಿಗಳು ಎಂಬುದಾಗಿ.
In this parable in Matthew 25, 10 virgins. All of them had their lamp burning.
ಮತ್ತಾಯ 25ನೇ ಅಧ್ಯಾಯದಲ್ಲಿ 10 ಮಂದಿ ಕನ್ಯೆಯರ ಸಾಮ್ಯ ಇದೆ, ಎಲ್ಲರ ಆರತಿಗಳು ಉರಿಯುತ್ತಿರುತ್ತೆ.
But only five had an inner life of oil inside. So here it says,
ಅದರಲ್ಲಿ ಐದು ಮಂದಿ ಕನ್ಯೆಯರು ಮಾತ್ರ ಒಳಗಿನ ಜೀವಿತ ಅಂದರೆ ಎಣ್ಣೆಯನ್ನ ತಕ್ಕೊಂಡು ಹೋಗಿರುತ್ತಾರೆ.
Little children, he's speaking to believers. He's not saying children and ungodly people. No.
ಇಲ್ಲಿ ಪ್ರಿಯರಾದ ಮಕ್ಕಳ ಎಂಬುದಾಗಿ ಹೇಳುತ್ತೆ, ಅಂದರೆ ವಿಶ್ವಾಸಿಗಳಿಗೆ. ಇಲ್ಲಿ ಮಕ್ಕಳಿಗೆ ಅಥವಾ ಅದೈವಿಕ ಜನರಿಗೆ ಎಂಬುದಾಗಿ ಹೇಳಿಲ್ಲ.
My dear believers, 1 John 2:28. When Jesus appears, some people are going to say,
ನನ್ನ ಪ್ರಿಯ ವಿಶ್ವಾಸಿಗಳೇ, 1 ಯೋಹಾನ 2:28. ಯೇಸು ಸ್ವಾಮಿ ಕಾಣಿಸಿಕೊಂಡಾಗ ಕೆಲವು ಜನರು ಈ ರೀತಿಯಾಗಿ ಹೇಳುತ್ತಾರೆ,
Yeah Lord, I'm so happy to meet you. Boldness. And the others are going to shrink away in shame. It is coming.
ಕರ್ತನೇ, ನಿನ್ನನ್ನು ಭೇಟಿಯಾಗುವಂತದ್ದು ಸಂತೋಷ ಎಂಬುದಾಗಿ ಹೇಳುತ್ತಾರೆ, ದೃಢವಾಗಿರುತ್ತಾರೆ. ಇನ್ನು ಕೆಲವರು ನಾಚಿಕೆ ಪಟ್ಟು ನಿಲ್ಲಲಾರದೆ ಓಡಿ ಹೋಗ್ತಾರೆ.
Why do they shrink away in shame? Because there's something not settled.
ಯಾಕೆ ಅವರು ನಾಚಿಕೆ ಪಟ್ಟು ನಿಲ್ಲಲಾರದೆ ಹೋಗುತ್ತಾರೆ? ಯಾಕಂದರೆ ಯಾವುದೋ ಒಂದು ವಿಷಯವನ್ನು ಅವರು ಸರಿಪಡಿಸಿಕೊಂಡಿರುವುದಿಲ್ಲ.
It's appointed unto man once to die, after this the judgment. Believers, one last verse, 2 Corinthians chapter 5 verse 10.
ಒಬ್ಬ ಮನುಷ್ಯನಿಗೆ ಸಾವು ಒಂದೇ ಬಾರಿ ನೇಮಕವಾಗಿದೆ, ನಂತರ ನ್ಯಾಯ ತೀರ್ಪು. ಪ್ರಿಯ ವಿಶ್ವಾಸಿಗಳೇ, ಒಂದು ಕೊನೆ ವಚನ ಹೇಳಿ ಮುಗಿಸುತ್ತೇನೆ. 2 ಕೊರಿಂಥ 5:10.
Verse 9, first of all, whether we are at home in heaven or absent from home here on earth, we want to be pleasing to the Lord.
ಮೊದಲನೆಯದಾಗಿ 9ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ನಾವು ದೇಹವೆಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಅದನ್ನು ಬಿಟ್ಟಿದ್ದರೂ ಸರಿಯೇ, ಕರ್ತನಿಗೆ ಮೆಚ್ಚುಗೆಯಾಗುವವರಾಗಿರಬೇಕು ಎಂಬುದಾಗಿ.
Paul says, it doesn't matter to me whether I am at home in heaven or absent from my heavenly home here.
ಪೌಲನು ಹೇಳ್ತಾನೆ, ನಾನು ಪರಲೋಕವೆಂಬ ಮನೆಯಲ್ಲಿ ಇದ್ದರೂ ಸರಿಯೇ, ಪರಲೋಕವೆಂಬ ಮನೆಯಲ್ಲಿ ಇಲ್ಲದಿದ್ದರೂ ಸರಿಯೇ.
I want to please the Lord. Why? For means because. Why do I want to be pleasing to the Lord? Because I must appear at the judgment seat of Christ.
ನಾನು ಕರ್ತನನ್ನು ಮೆಚ್ಚಿಸಬೇಕು ಎಂಬುದಾಗಿ ಹೇಳುತ್ತಾನೆ. ಯಾಕೆ? ಯಾಕಂದರೆ ನಾನು ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು.
We will all appear there so that everyone will be rewarded for whatever he did in his body.
ನಾವೆಲ್ಲರೂ ಕೂಡ ಅದೇ ರೀತಿ ಕಾಣಿಸಿಕೊಳ್ಳುತ್ತೇವೆ. ಪ್ರತಿಯೊಬ್ಬರೂ ತಮ್ಮ ದೇಹದ ಮುಖಾಂತರ ನಡೆಸಿದ ಪ್ರತಿಯೊಂದಕ್ಕೆ ಪ್ರತಿಫಲವನ್ನು ಹೊಂದುತ್ತಾರೆ.
According to what he did, whether good or bad.
ತಾನು ಮಾಡಿದ ಪ್ರಕಾರವಾಗಿ, ಅದು ಒಳ್ಳೆಯದಿರಬಹುದು, ಕೆಟ್ಟದ್ದು ಕೂಡ ಇರಬಹುದು.
Therefore, I say this about myself too as I preach. Knowing the fear of the Lord, I persuade people.
ನಾನು ಬೋಧಕನಾಗಿರುವುದರಿಂದ ನನಗೂ ಕೂಡ ಇದೇ ರೀತಿ ಹೇಳಿಕೊಳ್ಳುತ್ತೇನೆ. ಕರ್ತನ ಭಯವು ನಮಗಿರುವುದರಿಂದ ನಾವು ಮನುಷ್ಯರನ್ನು ಒಡಂಬಡಿಸುತ್ತೇವೆ ಎಂಬುದಾಗಿ.
Knowing the fear of the Lord, knowing how serious this is, I persuade people. There was a time when Paul said to the elders in Ephesus after having preached there for 3 years.
ಕರ್ತನ ಭಯವು ನನಗಿರುವುದರಿಂದ ಇದರ ಗಂಭೀರತೆಯನ್ನು ನಾನು ಪರಿಗಣಿಸಿ ಮನುಷ್ಯರನ್ನ ಒಡಂಬಡಿಸುತ್ತೇನೆ. ಎಫೆಸದಲ್ಲಿ ಪೌಲನು 3 ವರ್ಷ ಬೋಧನೆ ಮಾಡಿದ ನಂತರ ಅಲ್ಲಿನ ಜನರಿಗೆ ಈ ರೀತಿಯಾಗಿ ಹೇಳುತ್ತಾನೆ,
ಐ ಆಮ್ ಇನ್ನಸೆಂಟ್ ಆಫ್ ದ ಬ್ಲಡ್ ಆಫ್ ಆಲ್ ಮೆನ್ ಬಿಕಾಸ್ ದಿಸ್ ಇಸ್ ಆಕ್ಟ್ಸ್ 20:26-27.
ಅಪೋಸ್ತಲರ ಕೃತ್ಯಗಳು 20:26-27 ವಚನದಲ್ಲಿ ಈ ರೀತಿಯಾಗಿ ಪೌಲನು ಹೇಳುತ್ತಾನೆ, ನಿಮ್ಮಲ್ಲಿ ಯಾರಾದರೂ ನಾಶವಾದರೆ ಅದು ನನ್ನ ದೋಷವಲ್ಲ ಅಂತ.
ಐ ಆಮ್ ಫ್ರೀ ಫ್ರಮ್ ದ ಬ್ಲಡ್ ಆಫ್ ಆಲ್ ಮೆನ್. No one can hold me responsible for their going to hell.
Yaradaru narakakke hodalli adu nanna javabdari alla, nanu idarinda dosha muktanagiddene embudagi Paulanu heluttane.
Because I have declared to you, verse 27, the whole purpose of God.
27ne vachanadalli ee reetiyagi heluttane Paulanu, yakandare ondannu mare madade devara sankalpavannella nimage tilisidenu anta.
Not just believe in the Lord Jesus Christ. But I proclaim to you, you got to repent and turn from sin. You got to settle matters.
ಕರ್ತನಾದ ಯೇಸುವಿನಲ್ಲಿ ನಂಬಿಕೆ ಇಡೋದು ಮಾತ್ರ ಅಲ್ಲ, ನೀವು ಮಾನಸಾಂತರ ಪಡಬೇಕು, ಪಾಪಗಳಿಂದ ತಿರುಗಿಕೊಳ್ಳಬೇಕು, ವಿಷಯಗಳನ್ನು ಸರಿಪಡಿಸಿಕೊಳ್ಳಬೇಕು ಎಂದು ಪೌಲನು ಸಾರಿ ಹೇಳಿರುತ್ತಾನೆ.
With people you may have hurt, you got to return things you have taken wrongfully as far as possible.
ನೀವು ಮತ್ತೊಬ್ಬರಿಗೆ ನೋವನ್ನ ಮಾಡಿದ್ರೆ ವಿಷಯಗಳನ್ನು ಸರಿಪಡಿಸಿಕೊಳ್ಳ್ರಿ, ಮತ್ತೊಬ್ಬರಿಂದ ತಪ್ಪಾಗಿ ಏನಾದರೂ ತಗೊಂಡಿದ್ರೆ ಅದನ್ನ ವಾಪಸ್ ಕೊಡ್ರಿ, ಸಾಧ್ಯವಾದಷ್ಟು ಮಟ್ಟಿಗೆ ಇದನ್ನ ಮಾಡ್ರಿ.
God doesn't demand the impossible. as much as it lies in you.
ನಿಮಗೆ ಅಸಾಧ್ಯವಾದದ್ದನ್ನು ಮಾಡುವಂತೆ ದೇವರು ನಿಮಗೆ ಎಂದಿಗೂ ಬೇಡಿಕೆ ಇಡುವುದಿಲ್ಲ. ನಿಮಗೆ ಸಾಧ್ಯವಾದಷ್ಟು ಮಟ್ಟಿಗೆ
live at peace with all men. Dear brothers and sisters, please take this seriously.
ಎಲ್ಲರೊಟ್ಟಿಗೆ ಸಮಾಧಾನದಿಂದಿರಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಇದನ್ನು ಗಂಭೀರವಾಗಿ ಪರಿಗಣಿಸಿರಿ.
Consider those who are your loved ones whom you know. You never know when death will come.
ನೀವು ಪ್ರೀತಿಸುವಂತವರನ್ನ ಹಾಗೂ ನಿಮಗೆ ಪರಿಚಿತರಿರುವಂತವರನ್ನ ಪರಿಗಣಿಸಿರಿ. ಮರಣ ಅನ್ನುವಂಥದ್ದು ಯಾವಾಗ ಬರತ್ತೆ ಗೊತ್ತಿಲ್ಲ.
And don't let it be said about you in the final day that you had the opportunity to share something.
ಕೊನೆ ದಿನ ನಿಮ್ಮ ಬಗ್ಗೆ ಈ ರೀತಿ ಹೇಳದಿರಲಿ, ಅವರೊಟ್ಟಿಗೆ ಸತ್ಯವನ್ನ ಹಂಚಿಕೊಳ್ಳುವಂತ ಅವಕಾಶ ಇತ್ತು ಅಂತ.
The truth with someone, but you wanted to be so popular with that person that you didn't speak the truth. Forget about popularity. Person's eternal destiny is far more important. Let's pray.
ಅವರೊಟ್ಟಿಗೆ ನೀವು ಜನಪ್ರಿಯತೆ ಬಯಸಿದ್ದರಿಂದ ನೀವು ಅವರೊಟ್ಟಿಗೆ ಸತ್ಯವನ್ನ ಮಾತನಾಡಲಿಲ್ಲ. ಜನಪ್ರಿಯತೆಯನ್ನ ಮರೆತು ಬಿಡ್ರಿ. ಒಬ್ಬ ಮನುಷ್ಯನ ನಿತ್ಯತ್ವದ ಸ್ಥಳ ಬಹಳ ಮುಖ್ಯವಾಗಿದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ.
If the Lord has reminded you of something to be done, make a note of it and say, Lord, help me not to forget it.
ಏನಾದರೂ ಮಾಡುವಂತೆ ಕರ್ತರು ನಿಮಗೆ ಏನಾದರೂ ನೆನಪು ಮಾಡಿದ್ರೆ ಅದನ್ನು ಗುರುತು ಮಾಡಿಟ್ಟುಕೊಳ್ಳಿರಿ. ಈ ರೀತಿಯಾಗಿ ಹೇಳ್ರಿ ಕರ್ತರೆ, ಅದನ್ನ ಮರೆಯದಂತೆ ನನಗೆ ಸಹಾಯ ಮಾಡುವಂತ.
Because I'm sure the devil would like you to forget it by tomorrow.
ನಾಳೆಯೊಳಗೇನೆ ನೀವು ಮರೆಯುವಂತೆ ಸೈತಾನನು ಏನಾದರೂ ಮಾಡ್ತಾನೆ ಅಂತ ನನಗೆ ನಿಶ್ಚಯ ಇದೆ.
Heavenly Father, help us each one to take your word seriously.
ಪರಲೋಕದ ತಂದೆಯೇ, ನಿಮ್ಮ ಮಾತುಗಳನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ಳುವಂತೆ ನಮಗೆಲ್ಲರಿಗೂ ಸಹಾಯ ಮಾಡು.
And to be ready for your coming and to stand before you. We pray in Jesus' name. Amen.
ನಿಮ್ಮ ಬರೋಣಕ್ಕೆ ನಾವು ಸಿದ್ಧರಿರುವಂತೆ ಹಾಗೂ ನಿಮ್ಮ ಮುಂದೆ ನಾವು ನಿಲ್ಲುವಂತೆ ನಮಗೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ. ಆಮೆನ್.